ರಾಜಮಹಾರಾಜನಾಗಿದ್ದೆ, ಈಗ ಮಠಗಳಾಗಿದ್ದೆ ವ್ಯಕ್ತಿಕವನು ಅಂದ. ಈ ರೀತಿಯಾಗಿ ಕೋಟ್ಯಾವಧಿ ಜನ ಪಶುಪಕ್ಷಿಗಳಾಗಿ ಮನ್ನ ಮುಟ್ಟುತ್ತೆ. ಆಗ ದೇವರು ನೋಡ್ದ, ಇವೆಲ್ಲ ನಮಗೆ ಇದೇ ಮೇಲೆ ಅನಿಸ್ತೇ ನಮ್ಗೆ, ಯಾಕೆ ಕರ್ಮ ಕಲಿತಾ ಹೋಗ್ತಾರ. ದೇವರು ನೋಡ್ದ, ಪಾಪ ಅಯ್ಯೋ ಎಷ್ಟು ಜನ್ಮಾಂತ ಕರ್ಮ ಎತ್ತಿ ಅನುಭವಿಸಿಕೊಳ್ಳಬೇಕು. ಜ್ಞಾನೇನ ವಿದ್ವಾನ್ ಪ್ರತಿ ಹಂತ ನಿತ್ಯಂ, ಜ್ಞಾನದಿಂದ ಬೇಗ ಬೇಗ ಕರ್ಮ ಕಳ್ಕೊಂಡು ನನ್ನ ಹತ್ತಿರ ಬರಲಿ ಅಂತ ಮನುಷ್ಯ ಜನ್ಮ ಕೊಟ್ಟದೆ. ಅದೇ ತಪ್ಪಾಯ್ತವೆ. ಯಾಕೆ ಯಾಕೆ ತಪ್ಪಾಯ್ತು? ನಾನು ಸ್ವತಂತ್ರ, ನಾನು ಕರ್ತ ಅಂಬೋ ಅಭಿಮಾನದಿಂದ ನಾವು ಕರ್ಮ ಮಾಡ್ಲಿಕ್ಕೆ ಅದೆಲ್ಲ ಬಂಧಕವಾಯ್ತು. ಅದು ಸುಮ್ಮನೆ ಅನುಭವಿಸ್ತಿತ್ತೇ ಪಾಪ. ಅದಕ್ಕೋಸ ಅದೇ ಮೇಲೆ ನಮಗೆ ಇನ್ನೂ ಕೋಟ್ಯಾಗುತ್ತಿದ್ದೇನೋ ಪಶುಪಕ್ಷಿಗಳಾಗಿ ಗುಡಿಸಿದ್ರೆ ಚೆನ್ನಾಗಿತ್ತು, ಕರ್ಮ ಕಳೆದಾದರೂ ಕಳುತ್ತಿತ್ತು. ಮನುಷ್ಯ ಜನ್ಮ ಕೊಟ್ಟಿದ್ದೇ ತಪ್ಪಾಯ್ತು. ಪರ್ವರ್ಟೆಡ್ ಆಗುತ್ತೆ ನಮ್ಮ ಇಂಟೆಲಿಜೆನ್ಸಿ. ಎಲ್ಲ ವೇದ ವಾಕ್ಯಗಳಿಗೆ ಉಪನಿಷತ್ತಿನ ವಾಕ್ಯಗಳ ಅಪಾರ್ಥ ಮಾಡ್ಕೋತ ಅಹಂ ಕರ್ತ, ನಾನು ಕರ್ತ, ಅಹಂ ಹೋಗ್ತ ಅಂತ ತಿಳ್ಕೊಂಡು ಒಂದು ಸಾವಿರ ಹೆಜ್ಜೆ ಮುಂದಕ್ಕೆ ಹೋಗಿದ್ದೆ, ಕೋಟಿ ಹೆಜ್ಜೆ ಹಿಂದಕ್ಕೆ ಹೋಗಿದ್ದೆ. ನಾವು ಗೊತ್ತೇ ಇಲ್ಲ ಇದನ್ನು ಸಾಧನೆ ಅಂತಾನೆ ತಿಳ್ಕೊತಾ ಇದ್ವಿ. ಜ್ಞಾನದಿಂದ ಯಾವ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ, ಮೂರು ಜನಕ್ಕೆ ಒಂದು ಜೈಲು ಶಿಕ್ಷೆ ವಿಧಿಸ್ತು. 360 ದಿವಸ ನೀನು ಜೈಲು ಅನುಭವಿಸ್ಬೇಕು ಅಂದ್ರು. ಮೂರು ಜನ ಜೈಲಿ ತಗೊಂಡು ಹಾಕಿದ್ರು. ಒಬ್ಬನೇನ್ ಮಾಡ್ದ, ಸುಮ್ಮನೆ ಇದ್ದ. ಸುಮ್ಮನೆ ಇದ್ದ 360 ದಿವಸ ಆಗ್ತಿರ್ಲಿಕ್ಕೆ ಅವ್ನು ರಿಲೀಸ್ ಮಾಡಿತು. ಸುಮ್ಮನೆ ಅದು ಅವನೇನ್ ಚಾಚಿ ಮಾಡಲಿಲ್ಲ. ಅದಕ್ಕೆ ಸುಮ್ಮನೆ ಇವನು ಅವರವರ ಗತಿಯನ್ನು ಇದೆ. ಸುಮ್ಮನೆ ಇರೋ ನೀವು ತಲೆ ಹಳಿಕೆ ಮಾಡ್ಲಿಕ್ಕೆ ಹೋಗ್ಬಾರಿ. ಸುಮ್ಮನೆ ನೀವು ಮಾಡಿಸಿದ್ದು ಮಾಡ್ತೀನಿ, ಕೊಟ್ಟಿದ್ದು ಅನುಭವಿಸ್ತೀನಿ ಅಂದ್ರಿ ನಿಮ್ಮನ್ನ. ಸುಮ್ಮನೆ ಇವನು ಅವರವರ ಗತಿಯನ್ನು. ಇನ್ನೊಬ್ಬನೇ ಏನ್ ಮಾಡಿದ, ಅಲ್ಲಿ ಒಳ್ಳೆ ನಡವಳಿಕೆಯಿಂದ ನಡ್ಕೊಂಡ, ವಿನಯದಿಂದ ವಿಧೇಯತೆಯಿಂದ ನಡ್ಕೊಂಡ. ಅವನೊಂದು ಇನ್ನೂ ದಿವಸ ಅನುಭವಿಸಿದ್ದ. ಇನ್ನ ಬಿಕಾಸ್ ಆಫ್ ದಿಸ್ ಗುಡ್ ಕಾಂಟ್ಯಾಕ್ಟ್ ಇವನು ಏನೋ ಎಮೋಷನ್ ಮ್ಯಾನ್ ಮಾಡಿದ್ದಾನೆ. ಶಿಕ್ಷಾವಧಿ ಕಡಿಮೆ ಮಾಡಲಿಲ್ಲ ಬೇರೆ ಅಧಿಕಾರಿ. 160 ದಿವಸ ರಿಮಿಷನ್ ಸಿಕ್ಕೂತವನಿಗೆ. ಯಾಕೆ ಇನ್ನು 160 ದಿವಸ ಅನುಭವಿಸಿದ್ರು? ಬಿಕಾಸ್ ಆಫ್ ದಿಸ್ ಗುಡ್ ಕಾಂಡಕ್ಟ್, ಒಳ್ಳೆಯ ನಡವಳಿಕೆಯಿಂದ ಇದ್ದಿದ್ದರಿಂದ ಅವನು ರಿಲೀಸ್ ಆಗುತ್ತೆ. ಇನ್ನೊಬ್ಬನೇನು ಮಾಡಿದ, ಪಕ್ಕದಾಗಿರೋ ಕೈದಿನ ಹೊಡೆಯೋದು, ಪೊಲೀಸ್ನವನು ಬೈಯೋದು, ಪೊಲೀಸ್ನವನು ಹೀಗೆಲ್ಲ ಮಾಡಿದ. ಒಂದೊಂದಕ್ಕೂ ಮತ್ತೆ ಶಿಕ್ಷೆ ಜಾಗಿ ನಮ್ಗೆ ಅದೇ ಅವಸ್ಥೆ ಆಗ್ತದೆ. ಸುಮ್ಮನೆ ನಾವು ದಡ್ಡರಾಗಿದ್ದಿರೋದಂತೆ, ನಮಗೇನು ಗೊತ್ತಿಲ್ಲ, ದಡ್ಡರಾಗಿದ್ದಿರು ಕೊಡೋದು. ಸ್ವಾಮಿ ನೀವು ಕೊಟ್ಟಿದ್ದ ಅನುಭವಿಸ್ತೀನಿ, ನೀ ಮಾಡಿದ್ ಮಾಡಿಸ್ತೀನಿ, ನಂಗೊಂದು ಗೊತ್ತಿಲ್ಲ ಸ್ವಾಮಿ, ವೇದ ಶಾಸ್ತ್ರವನ್ನರಿಗೆ ಯಾವುದು ಗೊತ್ತಿಲ್ಲ ನನಗೆ ಅಂತ ಮುಗ್ಧರಾಗಿದ್ಬಿಟ್ರು. ದೇವರು ನಮ್ಮನ್ನ ಇವತ್ತಲ್ಲ ಸ್ವಲ್ಪ ಸ್ಲೋ ಹೇರ್ ಅಂತ ಆಗ್ತಾರೆ, ನಮ್ಮ ಕರ್ಕೊಂಡು ಹೋಗ್ತಾರೆ. ಇಲ್ಲಪ್ಪ ಜ್ಞಾನ ಸಂಪಾದನೆ ಮಾಡಿದ್ವಿ, ಜ್ಞಾನ ಸಂಪಾದನೆ ಮಾಡಿಬಿಡ್ತು ಅಂತಂದ್ರೆ ಆಗ ಒಂದೊಂದು ಜನ್ಮದಲ್ಲೇನೆ ಸಾವಿರಾರು ಲಕ್ಷಾವಧಿ ಜನ್ಮ ಇತ್ತು ಕರ್ಮ ಕಳ್ಕೊಂಡ್ಬಿಡೋದು. ಬಿಕಾಸ್ ಆಫ್ ದಿಸ್ ಗುಡ್ ಕಾಂಡಕ್ಟ್ ಅಲ್ಲೇ ಈಗ ಶಿಕ್ಷಾವಧಿ ಹೇಗೆ ಅವನಿಗೆ ಕಡಿಮೆ ಆಯ್ತು ಜೈಲಲ್ಲಿ, ಹಾಗೆ ನಾವು ಒಂದೊಂದು ಜನ್ಮದಲ್ಲೂ ಒಂದೊಂದು ದಿವಸದಲ್ಲೂ ಕರ್ಮಕ್ಷಯ ಮಾಡ್ಕೊಳ್ಬೋದು. ಅದು ನಮಗೆ ಲಾಭ ಅಂತಕ್ಕಂಥದ್ದು. ನಾವೇನ್ ಮಾಡ್ತಾ ಇದ್ದೀವಿ ಈಗ? ನನ್ನದು ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ, ನಾನು ಮಾಡ್ತಾ ಇದ್ದೀನಿ, ಅವನು ಮಾಡ್ತಾ ಇದ್ದೀನಿ, ಹೀಗೆ ಎಲ್ಲರ ಪಾಪ ನಮ್ಮ ಮೈಲೇಲಿ ಹಾಕುತ್ತಾ ಇದ್ದೀವಿ. ನಮ್ಮ ಜನ ಮರಣದ ಸಂಖ್ಯೆ ಕರ್ಮ ಸಂಗ್ರಹವಾಗ್ತದೆ. ಇದನ್ನು ಸಾಧನೆ ಉಂಟು ನಾವು ಹೇಳ್ತಾ ಇದ್ದೀವಿ, ಸಾಧನೆ ಅಲ್ಲ. ಅದಕ್ಕೆ ಜಗನ್ನಾಥದಾಸ ಒಂದು ಸಂಧಿ, ಕರ್ಮ ವಿಮೋಚನ ಸಂಧಿ ಅಂತ ಒಂದು ಮಾಡಿದ್ದಾರೆ. ಬರೇ ಮೋಚನ ಅಂತ ಹೇಳಲಿಲ್ಲ, ಕರ್ಮ ವಿಮೋಚನ ಅಂತ ಹೇಳಿದ್ದಾರೆ ಒಂದು ಸಂಧಿಯಲ್ಲಿ. ಅದಕ್ಕೋಸ್ಕರವಾಗಿ ಇಷ್ಟೆಲ್ಲ ಹೇಳಿಬಿಟ್ಟು ಹೇಳ್ತಾರೆ, ಪಾಲಿಸುವ ಸಂಭರಿಪ ಸೃಷ್ಟಿಪ ಮೂಲ ಕಾರಣ ಪ್ರಕೃತಿ ಗುಣ ಕಾರ್ಯಗಳ ಮನೆ ಮಾಡಿ. ಈ ರೀತಿ ಅದನ್ನು ಮನೆ ಮಾಡಿಕೊಂಡು ಅದರಂತೆ ತಾನು ಮಾಡ್ತಾ ಇದ್ದೇನೆ. ವೈಷಮ್ಯ ನೈಪುಣ್ಯಾದಿ ದೋಷಗಳು ಪರಮಾತ್ಮನಿಗಿಲ್ಲೇ ಇಲ್ಲ. ಇನ್ನ ಹಾಗೆ ದೇವರು ಎಲ್ಲರಲ್ಲಿ ಒಂದೇ ರೀತಿಯಲ್ಲಿ ಯಾಕೆ ಜ್ಞಾನಮುಕ್ತಿ ವೈರಾಗ್ಯಾದಿಗಳು ಪ್ರಕಟ ಮಾಡ್ತಿಲ್ಲ? ಮಾಡೋನು ಅವನೇ ತಾನೆ, ಅವನೇ. ಆದ್ದರಿಂದ ಎಲ್ಲರಲ್ಲಿ ಯಾಕೆ ಮಾಡಬಾರ್ದು ಅಂದ್ರೆ, ತಿಲದ ವರ್ತಿಗಳು ಅನುಸರಿಸಿ ಪ್ರಜ್ವಲಿಸಿ ದೀಪಗಳ ಆಲಯದ ಕತ್ತಲೆಯ ಭಂಗಿಸಿ ತತ್ಯತ ಪದಾರ್ಥವ ತೋರುವಂಥದಲ್ಲಿ ಜನರು ಹೇಕ್ಷಣ ತನ್ನವರ ಮನದೊಳಗೆ ಭಕ್ತಿ ಜ್ಞಾನ ಕರ್ಮಕ್ಕೆ ಒಲಿದು ಪಡುವತ ತೋರುವನು ಗುಣರೂಪ ಕ್ರಿಯೆಗಳನ್ನು ಅಂತ ಇದ್ದಾರೆ. ಈಗ ನಮಗೆ ಕತ್ತಲೆ ಇರುವಾಗ ಬತ್ತಿ ಸಣ್ಣ ಬತ್ತಿ ಹಾಕ್ಬಿಟ್ರೆ ಎಣ್ಣೆ ಖರ್ಚಾಗುತ್ತೆ ಅಂತ ಬೆಳಕಿಲ್ಲೇ ಇಲ್ಲ, ಬೆಳಕಿಲ್ಲೇ ಇಲ್ಲ. ಬತ್ತಿ ಎಷ್ಟೆಷ್ಟು ದಪ್ಪ ಇರ್ತಾ ಹೋಗ್ತದೆ ಅಷ್ಟೆಷ್ಟು ಬೆಳಕಾಗ್ತಾ. ಹಾಗೆ ತಿಲದ ಬತ್ತಿಗಳನುಸರಿಸಿ ಹಾಗೆ ನಮ್ಮ ಮನಸ್ಸು ಕರ್ಮ ಅಂಬೋದೇ ಪಾತ್ರೆ. ಕರ್ಮ ಅಂಬೋ ಪಾತ್ರೆಯಲ್ಲಿ ಭಕ್ತಿ ಎಂಬೋ ಎಣ್ಣೆ. ಎಣ್ಣೆಯಿಂದ ದೀಪ ಉರಿ ಹಾಗಿಲ್ಲಲ್ಲ, ನಮ್ಮ ಕರ್ಮವೇ ಪಾತ್ರೆ. ಆ ಕರ್ಮ ಅನಾದಿ ಕರ್ಮ, ಬೇಕಾದಷ್ಟು ಎಷ್ಟು ಕೋಟ್ಯಾವಧಿ ಜನ್ಮ ಎತ್ತಿದ್ರು ಎದ್ದೋದು ಪಾತ್ರೆ ಅದು. ಅಂತ ಪಾತ್ರೆಯೊಳಗೆ ಕರ್ಮ ಅನೇ, ಅದಕ್ಕೆ ಆ ಪಾತ್ರೆಯ ಒಂದು ದೀಪ ಉರಿಯೋಕೆ ಒಂದು ಎಣ್ಣೆ ಬೇಕಲ್ಲ, ಭಕ್ತಿಯೇ ಎಣ್ಣೆ. ಆ ಎಣ್ಣೆ ಅಂತಕ್ಕಂತಹದ್ದೇನಿದೆ ಆಗ ಜ್ಞಾನವೇ ದೀಪ, ಜ್ಞಾನವೇ ದೀಪ. ಆ ದೀಪ ಅಂತಕ್ಕಂತಹದ್ದು ಅಲ್ಲಿ ಪರಮಾತ್ಮನೇನೆ ನಮಗೆ ಅಲ್ಲಿ ಕಾಣಿಸ್ತಕ್ಕಂಥ ಒಂದು ಬಿಂಬ, ಬಿಂಬನಾದ ಪರಮಾತ್ಮ. ಇದು ಒಳಗೆ ಏನದೆ ಅಂದ್ರೆ ಒಳಗೆ ಬಿಂಬನಾದ ಪರಮಾತ್ಮ ಇದ್ದಾನೆ, ಆದರೆ ಒಳಗಡೆ ಕತ್ತರಿ ಅದು. ಆ ಕತ್ತರಿ ಇರುವೊಳಗೆ ಆ ಬಿಂಬ ನಮ್ಗೆ ಯಾಕೆ ಕಾಣಬೇಕು? ದೇವರಿದ್ದಾರೆ, ದೇವರಿದ್ದಾರೆ ಕತ್ತಲೆ ಒಳಗೆ. ಒಂದು ಸಣ್ಣ ನಂದಾದೀಪ ಇತ್ತು, ದೇವರು ಯಾಕೆ ಕಾಣಬೇಕು ನಮಗೆ? ಎಲೆಕ್ಟ್ರಿಕ್ ಲೈಟ್ ಹಾಕಿಬಿಟ್ರೆ ದೇವರು ಫಸ್ಟ್ ಕ್ಲಾಸ್ ಕಾಣಿಸ್ತದೆ, ಕೆಲವು ದೇವ ಗುಡಿಗಳಾಗಿ ಎಲೆಕ್ಟ್ರಿಕ್ ಲೈಟ್ ಹಾಕೋದೇ ಇಲ್ಲ. ಈ ದೀಪದಾಗೆ ಈಗ ಶ್ರೀರಂಗನೆ ಅಲ್ಲಿ ಎಲೆಕ್ಟ್ರಿಕ್ ದೀಪ ಒಳಗೆ ಹಾಕಾಗಿಲ್ಲ, ತಿರುಪತಿ ಒಳಗಡೆ ಅಲ್ಲಿ ಹಾಕಾಗಿ ಇಲ್ಲೇ ಇಲ್ಲ. ಆ ದೀಪದ ಬೆಳಕಿನಾಗಿಯೇ ನೋಡ್ಬೇಕಷ್ಟೇ ನಾವು. ಹಾಗೆ ಇಲ್ಲಿ ಕೂಡ ತಿಳಿದ ವೃತ್ತಿಗಳನ್ನು ಸರಿಸಿ ನಮ್ಮ ಕರ್ಮ ಅಂಬುವ ಪಾತ್ರೆ ದೊಡ್ಡದಾಗಿದೆ. ದೊಡ್ಡದಾಗಿದ್ರು ಭಕ್ತಿ ಸಂಘದಲ್ಲಿ ಏನ್ ಮಾಡಬೇಕು? ಭಕ್ತಿ ಯಾವುದು? ಭಗವದ್ ವಿಷಯವಾದ ಜ್ಞಾನ ಭಕ್ತಿ ಅಂತಕ್ಕಂಥದ್ದೇನಿದೆ, ಆ ಭಕ್ತಿ ಅಂತಕ್ಕಂಥದ್ದಿಲ್ಲ, ಮನಸ್ಸಿಲ್ಲ. ಮೊದಲು ಒಳಗಿದ್ದಾನೆ ಅವನು ನೋಡಬೇಕು ಎಂಬ ಮನಸ್ಸಿಲ್ಲ ಮೊದಲು. ಅದೇನೆ ಮನಸ್ಸು ಎಂಬುದೇನೆ ಭಕ್ತಿ ಎಂದ್ಬಿಟ್ಟು. ಭಕ್ತಿ ಯಾವುದು? ನಮ್ಮ ಮನಸ್ಸು. ಆ ಮನಸ್ಸು ಹೆಚ್ಚಿಗೆ ಇದ್ದಷ್ಟು ದಪ್ಪ ಭಕ್ತಿ ಯಾವುದು? ಭಕ್ತಿ ದಪ್ಪ ಇದ್ದಷ್ಟು ಬೆಳಕು ಜಾಸ್ತಿ ಆಗುತ್ತೆ. ಆಗ ಮನಸ್ಸು ದೇವರನ್ನು ನೋಡಬೇಕು 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 ಅಂತ ದೇವರನ್ನು ಎಲ್ಲ ಕಡೆ ಜ್ಞಾಪಿಸ್ಕೋತಾ ಹೋದಾಗ ಏನಾಗುತ್ತೆ? ಆ ಭಕ್ತಿ ದೊಡ್ಡದಾಗುತ್ತೆ. ಭಕ್ತಿ ದೊಡ್ಡದಾದಾಗ ಪಾತ್ರೆ ಅಂತೂ ದೊಡ್ಡದಿದ್ದೇ ಇದೆ. ಆಗ ಅದೇ ಭಕ್ತಿ, ಆ ಎಣ್ಣೆ ಅಂತಕ್ಕಂಥದ್ದೇನದೆ ಆಗ ಉರಿತಾ ಹೋಗ್ತದೆ. ಭಕ್ತಿ ಜಾಸ್ತಿ ಆದಷ್ಟು ಕೂಡ ಮನಸ್ಸು ಭಗವಂತನಲ್ಲಿ ಹೋಗ್ತಾನೇ ಹೋಗ್ತದೆ. ಯಾವಾಗ ಭಗವಂತನನ್ನು ಜ್ಞಾಪಿಸ್ಕೋತೋ ಜ್ಞಾಪಿಸ್ಕೋತೋ ಜ್ಞಾನ ಬರಬೇಕು. ಜ್ಞಾನ ಅಧ್ಯಯನದಿಂದ ಬರಲ್ಲ, ಗಟ್ಟಿ ಮಾಡಿಕೊಂಡ್ರೆ ಬರಲ್ಲ. ಹೇಳ್ತೇನೆ ಮತ್ತೆ ಹೇಗೆ ಬರಬೇಕು? ಭಗವಂತನ ಸ್ಮರಣೆಯಿಂದ ಜ್ಞಾನ ವೃದ್ಧಿ ಆಗುತ್ತೆ. ಅದಕ್ಕೆ ಕೃಷ್ಣ ಹೇಳಿದ್ದಾನೆ ಮುಂದೆ ಭಗವದ್ಗೀತೆ ನೋಡು, ನನ್ನನ್ನು ಹೊಂದುವುದಕ್ಕೆ ಯೋಗ್ಯವಾದ ಬುದ್ಧಿಯನ್ನು ನಾನು ಕೊಡ್ತೀನಿ. ಒಳಗೆ ಯಾವಾಗ ಕೊಡ್ತೀನಿ ಗೊತ್ತಾ? ಅಹಂ ಸರ್ವಸ್ಯ ಪ್ರಭವ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವ ಭಜಂತೆ ಉದಾ ಭಾವ ಸಂಬಂಧಿತ ಗಟ್ ಮಾಡ್ಕೊಂಡಂತಾನೆ ಕೃಷ್ಣನಲ್ಲಿ. ಅಹಂ ನಾನು ಪ್ರತಿಯೊಂದು ವಸ್ತುವಿನ ಸೃಷ್ಟಿಗೆ ಕಾರಣವಾಗಿದ್ದೇನೆ. ಒಂದು ಪ್ರಭವ, ಬರೀ ಸೃಷ್ಟಿ ಒಂದೇ ಅಲ್ಲ, ಸೃಷ್ಟವಾದ ವಸ್ತುವನ್ನು ಗುಣ ಪ್ರಕಟ ಮಾಡ್ತಕ್ಕಂಥದ್ದು ನಾನೇ ಪ್ರಭವ. ಅಲ್ಲಿ ನಾನು ಪ್ರಕಟ ಮಾಡ್ತಾ ಇದ್ದೀನಿ. ಮತ್ತೆ ಸರ್ವ ಪ್ರವರ್ತತೆ ನಾನು ಮತ್ತ ನನ್ನ ಎದುರು ಯಾರ್ಯಾರಿಲ್ಲ, ನಾನೇ ಸ್ವತಂತ್ರರಾಗಿತ್ತೊಂದು ಎಲ್ಲವನ್ನು ನಿಯಂತ್ರಿಸ್ತಾ ಇದ್ದೇನೆ, ಎಲ್ಲವನ್ನು ಕೂಡ ನಿಯಂತ್ರಣ ಮಾಡ್ತಾ ಇದ್ದೀನಿ. ಇತಿಮತ್ವ ಭಜಂತೇಮ ಈ ರೀತಿಯ ನಾನೇ ಸೃಷ್ಟಿಕರ್ತನೂ ಹೌದು, ಸೃಷ್ಟವಾದ ಜಗತ್ತಿನಲ್ಲಿ ಸರ್ವತ್ರ ವ್ಯಾಪ್ತನಾಗಿ ಪ್ರತಿಯೊಂದು ವಸ್ತುವಿನ ಗುಣಗಳನ್ನು ಪ್ರಕಟ ಮಾಡ್ತಕ್ಕಂಥವನು ನಾನು ಅಂತ ತಿಳ್ಕೊಂಡು ಭಾವ ಸಮನ್ವಿತ ಭಕ್ತಿಯಿಂದ ನನ್ನನ್ನು ಚಿಂತನೆ ಮಾಡ್ತಿರ್ತೀನಿ. ಇದು ಥಿಯರಿ. ಮಚ್ಚಿತ್ತ ಮದ್ಗತ ಪ್ರಾಣ, ಮಚ್ಚಿತ್ತ ಮದ್ಗತ ಪ್ರಾಣ ಅಂದ್ರೆ ಏನು? ಮಚ್ಚಿತ್ತ ಅಂದ್ರೆ ನಯನಂ ಮನೋವಿಷದವಾಗುವಂತ ಚಕ್ಷುರಾತ್ಮ, ಪರಮಾತ್ಮನ ಚಿತ್ತ ನಿಷ್ಠವಾದ ಚಿತ್ತ ಅಂದ್ರೆ ಯಾವುದು? ಸ್ವಾಮಿ ನನ್ನ ಮನಸ್ಸು ನೀ ಹೇಳ್ಕೊಂಡು ಹೋದಲ್ಲಿ ಹೋಗ್ತದೆ, ನನ್ನ ಕಣ್ಣು ನೀ ಹೇಳ್ಕೊಂಡು ಹೋದಲ್ಲಿ ಹೋಗ್ತದೆ, ನನ್ನ ಕಿವಿ ನೀ ಹೇಳ್ಕೊಂಡು, ನಮ್ಮ ಸರ್ವೇಂದ್ರಿಯಗಳು ನೀನಲ್ಲಿ ಹೋಗ್ತು, ಎಲ್ಲಿ ಹೇಳ್ಕೊಂಡು ಹೋದ್ರೆ ಅಲ್ಲಿ ಹೋಗ್ತಾ ಇದ್ದೇನೆ. ಈ ರೀತಿ ತಿಳ್ಕೊಂಬುದೇ ಮಚ್ಚಿತ್ತ ಅಂದ. ಇವರೇ ಬ್ರಹ್ಮಸೂತ್ರ ಕಧಿಕಾರಿಗಳು. ಓಂ ಶಮಗಮಾದ ಗುಣಭೀರ್ಯುತ ಸಮೋಮನ್ಯಕ್ತ ಬುದ್ಧಿ ತಮ ಇಂದ್ರಿಯ ನಿಗ್ರಹ. ಈ ಜ್ಞಾನವಿಲ್ಲದೇನೆ ನಾವು ಬರೇ ಸುಮ್ಮನೆ ಸೂತ್ರ ಓದ್ತಂದ್ರೆ ನಮಗೆ ಲಿಟರಲಿ ಅರ್ಥವಾಗ್ತೇವೆ ಹೊರತು ಓಂ ಜನ್ಮಾದ್ಯ ಸೇತೆ ಯಾಕೆ ಹೊರಡ್ತು ಅದೇ ಅರ್ಥವಾಗುತ್ತೆ. ಅದಕ್ಕೋಸ್ಕರವಾಗಿ ಅತಃ ಬ್ರಹ್ಮ ಜಿಜ್ಞಾಸಾ ಕರ್ತವ್ಯ ಅಂದ್ರು. ನೀನು ಅಧಿಕಾರ ಸಂಪತ್ತಿನ ನಂತರ ನನಗೆ ಉಪನಯನವಾಗಿದೆ, ನಾನೊಳ್ಳೆ ಮೇಧಾವಿಯಾಗಿದ್ದೇನೆ, ಶಾಂತಿ ಹಾಕಿದ್ದೇನೆ, ಇವ್ಯಾವೂ ಅಧಿಕಾರವಲ್ಲ. ಈ ರೀತಿ ತಿಳ್ಕೊಂಡು ಇದು ಮಚ್ಚಿತ್ತ. ಮದ್ರತ ಪ್ರಾಣ ಅದೇ ತಮ ಅಂದ್ರು. ಮದ್ರತ ಪ್ರಾಣ ಅಂದ್ರೆ ಏನು? ನನ್ನ ಪಂಚಪ್ರಾಣದ ಒಳಗೆ ಏನ್ ಮಾಡ್ತಾ ಇದ್ದಾರೆ ಅದು ಎಲ್ಲೂ ಬಿಂಬನಾದ ನಿಮ್ಮ ಸೇವಾ ಸ್ವಾಮಿ ನನಗೋಸ್ಕರವಾಗಿ ಯಾವುದಲ್ಲ ಉಸಿರಾಡಿಸ್ತಾ ಇದ್ದಾರೆ ಹಂಸಮಂತರ ಅಂತ ನಿನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಅದ್ರ ಮನೆಯಲ್ಲಿ ನಾನು ಬದುಕ್ತಾ ಇದ್ದೀನಷ್ಟೇ, ಅದು ಉಸಿರೇನು ಹಂಸಮಂತರ ನಿನ್ನ ಸ್ತೋತ್ರ ಸ್ವಾಮಿ. ರಕ್ತ ಚಲನಾದರೂ ಆಹಾರ ಆದ್ರೆ ಯಾಕೆ ಇದ್ದಾರೆ? ಯಾಕೆ ನಿನ್ನ ಸೇವಾ ಅಂತ ಮಾಡ. ಈ ರೀತಿ ಮದ್ಗತ ಪ್ರಾಣ, ಇದನ್ನೇ ಬೋಧ ಎಂತ ಪರಸ್ಪರ, ಇದನ್ನೇ ಹೇಳ್ತಿರ್ಬೇಕು, ಇದನ್ನೇ ಕೇಳ್ತಿರ್ಬೇಕು. ಬೋಧೆ ತೇಷಾಂ ಸತತಯುಕ್ತಾನ ಭಜತಾಂ ಪ್ರೀತಿಪೂರ್ವಕಂ. ಈ ರೀತಿಯಾಗಿ ಇಟ್ಕೊಂಡು ನನ್ನ ಪ್ರೀತಿಯಿಂದ ಭಜನೆ ಮಾಡಿ ತದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿ. ನನ್ನನ್ನು ಹೊಂಬರಿಕೆ ಯೋಗ್ಯವಾದ ಬುದ್ಧಿಯನ್ನು ನಾನು ಒಳಗೆ ಗೊತ್ತಿನ ನಿಮಗೆ ಅಂದಾಗ ನಮಗೆ ಭಗವದ್ವಿಷಯವಾದ ತತ್ವಜ್ಞಾನ ಒಳಗಿನಿಂದ ಬರಬೇಕು. ಯಾವಾಗ? ಒಳಗೆ ಶುದ್ಧಿಯಾದಾಗ. ಯಾವ ರೀತಿ ತಿಳಿದುಕೊಂಡಾಗ ಜ್ಞಾನ ಬಂತೆಂದು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಅದಕ್ಕೆ ಏನು ಹೇಳ್ತಾರೆ, ಈ ರೀತಿಯಾಗಿ ನೀನು ನನ್ನನ್ನು ಕರ್ಮ ಅಂತಕ್ಕಂತಹ ಪಾತ್ರೆಯಲ್ಲಿ ಭಕ್ತಿ ಅಂತಕ್ಕಂತಹ ಎಣ್ಣೆಯನ್ನು ಹಾಕಿ ಆಗ ಮನಸ್ಸನ್ನ ನನ್ನಲ್ಲಿರು. ನೀ ನನ್ನಲ್ಲಿ ಮನಸ್ಸು ಎಷ್ಟೆಷ್ಟು ಸ್ಮರಣಿಕವನ್ನು ಮಾಡ್ತಾ ಹೋಗ್ತೀವಿ, ಭಕ್ತಿ ಅಷ್ಟು ದೊಡ್ಡದಾಗ್ತದ, ಭಕ್ತಿ ಸಣ್ಣದಾಗ್ತಿರ್ತೀರಿ. ಆದ್ರೆ ನನ್ನನ್ನು ನೀನು ಮಾನಸಿಕವಾಗಿ ಸ್ಮರಣೆ ಮಾಡ್ತಾ 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 ಇರೋಕ್ಕೆ ಭಕ್ತಿ ದೊಡ್ಡದಾಗ್ತಾ ಹೋಗ್ತೀವಿ. ಭಕ್ತಿ ದೊಡ್ಡದಾಗ್ತಾ ಹೋದಾಗ ಆಗ ದೀಪ ದೀಪ ಜಾಸ್ತಿ ಆಗ್ತದೆ. ದೀಪ ಜಾಸ್ತಿ ಆಗ್ತದೆ, ಅಲ್ಲಿರ್ತಕ್ಕಂತಹ ಪದಾರ್ಥಗಳೇ ರೂಪಾಗ್ತದೆ, ಬೆಳಕು ಜಾಸ್ತಿ ಆಗ್ತದೆ. ಆಗ ಜ್ಞಾನ ಅಂತಕ್ಕಂತಹ ಬೆಳಗು ಯಾವ್ದು ಅಪರೋಕ್ಷ ಜ್ಞಾನ, ಆಗ ಬಿಂಬ ನನ್ನ ದರ್ಶನ ಕೊಟ್ಬಿಡ್ತೀನಿ ನಾನು ಅಂತ ಹೇಳ್ತಾ. ಅದಕ್ಕೆ ತಿಲಜವಂತಿಗಳು ಅನುಸರಿಸಿ ಪ್ರಜ್ವಲಿಸಿ ದೀಪಗಳ ಆಲಯದ ಕತ್ತಲೆಯ ಭಂಗಿಸಿ ಅಲ್ಲಿರ್ತಕ್ಕಂತಹ ಕತ್ತಲೆಯನ್ನು ಕಳೆದು ತಗ್ಗದ ಪದಾರ್ಥ ಮತ್ತು ಒಂದದಲ್ಲಿ ಅಲ್ಲಿರ್ತಕ್ಕಂತಹ ಪದಾರ್ಥ ಬರೀ ಬಿಂಬ ದರ್ಶನ ಒಂದೇ ಅಲ್ಲ, ನಮ್ಮ ಇಡೀ ದೇಹದ ದರ್ಶನವಾಗುತ್ತಂತಾನೆ. ಏನು ಪರಮಾತ್ಮನ ದರ್ಶನ, ಆ ಒಳಗಡೆ ತತ್ವಾಭಿಮಾನಿ ದೇವತೆಗಳು, ನಾಟ್ಯಾಭಿಮಾನಿ ದೇವತೆಗಳು, ನಗ್ಯಾಭಿಮಾನಿ ದೇವತೆಗಳು, ತೀರ್ಥಾಭಿಮಾನಿ ದೇವತೆಗಳು ಅನ್ನೊಂದರು, ಇವೆಲ್ಲ ಒಂದು ಫ್ಲಾಶ್ ಕಂಡುಬಿಡ್ತೇವೆ ಮುಂದೆ. ಫ್ಲಾಶ್ ಕಂಡಾಗ ಆಗ ಚಿದ್ದಂತೆ ಸರ್ವ ಸಂಶಯ, ನಾನು ಸ್ವತಂತ್ರ, ನಾನು ಸ್ವತಂತ್ರ, ನಾನು ಸ್ವತಂತ್ರ, ಒಳಗೆ ಏನದ್ರಿ ನೀ ದೇಹದ ಮೇಲೆ ಕಂಡು ಬರೋ ಕ್ರಿಯೆ ನಮ್ದು ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಗಡಿಯಾದ ಮುಳ್ಳುಗಳ ಮೇಲೆ ತೋರಿಸ್ತೇವೆ, ಮುಳ್ಳುಗಳೇ ಟೈಮ್ ತೋರಿಸ್ತವೆ ಅಂತ ಯಾಕೆ ತಿಳ್ಕೊಂಡ್ಬಿಟ್ಟು ಒಳಗಿಂದ ಒಬ್ಬರು ಯೋಚನೆ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ. ನಾವು ಟೈಮ್ ಯಾವ್ದು ತೋರಿಸ್ತವೆ, ಮುಳ್ಳುಗಳು ತೋರಿಸ್ತವೆ, ಹೌದು ನಿಜನೇ. ಆದ್ರೆ ಸ್ವಾತಂತ್ರ್ಯನ ತೋರಿಸ್ತಾ ಇದ್ದಾವ ಇಲ್ಲ, ಮತ್ತೆ ಎಷ್ಟು ಎಷ್ಟು ಸಹಾಯ ಮಾಡ್ತಾ ಇದ್ದಾವೆ ಮುಳ್ಳುಗಳು ಒಳಗಡೆ ಯಾರು ಯೋಚನೆ ಮಾಡೋದು. ಪ್ರತಿಯೊಂದು ಸೆಕೆಂಡು ನಿಮಿಷ ಗಂಟೆ ಮುಳ್ಳಿನಿಂದ ಒಂದು ಸಣ್ಣ ಚಕ್ರ, ಮೂರು ಚಕ್ರವೇ, ಆ ಮೂರು ಚಕ್ರಗಳು ತಿರಿದಾಗೆಲ್ಲ ಇವು ತಿರುತ್ತವೆ. ಆಯ್ತು, ಆ ಮೂರು ಚಕ್ರಗಳು ಸ್ವತಂತ್ರವೇ ಅಲ್ಲ, ಅದನ್ನೊಂದು ಪ್ರಧಾನ ಚಕ್ರಕ್ಕೆ ಸೇರಿಸಿದ್ದಾರೆ, ಅದು ತಿರುಗಿದಾಗೆಲ್ಲ ಇವು ಮೂರು ತಿರುತ್ತಿರ್ತವೆ. ಹೋಗಿ ಪ್ರಧಾನ ಚಕ್ರ ಸ್ವತಂತ್ರವಿ ಅಲ್ಲ, ಅದನ್ನು ಮೇನ್ ಸ್ಪ್ರಿಂಗ್ ಅಟ್ಯಾಚ್ ಮಾಡಿರ್ತಾರೆ, ಮೇನ್ ಸ್ಪ್ರಿಂಗ್ ಬಿಚ್ಚುತ್ತಾ ಹೋದಾಗೆಲ್ಲ ಅದು ತಿರುತ್ತೆ. ಹಾಗಾದ್ರೆ ಮೇನ್ ಸ್ಪ್ರಿಂಗ್ ಸ್ವತಂತ್ರವೇ, ನಾವು ವೈಂಡ್ ಮಾಡಲೇಬೇಕು. ಹಾಗೆ ಈ ದೇಹದ ಮೇಲೆ ಕ್ರಿಯೆ ಕಂಡು ಬಂದು ಕೂಡಲೇ ನಿಂದು ಅಂತ ತಿಳ್ಕೋಬೇಡ, ಎಷ್ಟು ಕೈಗಳು ಕೆಲಸ ಮಾಡ್ತಾ ಇದ್ದಾವೆ ತಿಳ್ಕೋ ಅದನ್ನ. ಯಾವ ಕೈಗಳು, ಪ್ರತಿಯೊಂದು ಇಂದ್ರಿಯದಲ್ಲೂ ಒಬ್ಬ ತತ್ವಾಭಿಮಾನಿ ದೇವತೆ ಇದ್ದಾರೆ, ಅವರು ಮಾಡಿಸ್ತಿರು ಉಂಟು ಇದ್ದೋದಿಲ್ಲ. ಹಾಗಾದ್ರೆ ಅವರು ಸ್ವತಂತ್ರ, ಅವರಿಗೆಲ್ಲರೂ ಮುಖ್ಯ ಪ್ರೇರಕರು, ಮುಖ್ಯ ಪ್ರಾಣಿಯವರು, ಮುಖ್ಯ ಪ್ರಾಣಿಯವರು ಎಲ್ಲಾ ತತ್ವಾಭಿಮಾನಿ ದೇವತೆಗಳು ಪ್ರೇರಕರಾಗಿದ್ದಾರೆ. ಆದರೆ ಅವರು ಸ್ವತಂತ್ರ, ಅವರಿಗೂ ಪ್ರೇರಕರು ಮಹಾಲಕ್ಷ್ಮೀ ದೇವಿ. ಹಾಗೆ ಲಕ್ಷ್ಮೀದೇವಿ ಸ್ವತಂತ್ರಳೆ ಇಲ್ಲ, ಮಮ ಯೋಗಿ ಲಪ್ಸು ಅಂತ ಸಮುದ್ರೆ ಅಂತ ಪರಮಾತ್ಮ ಶಕ್ತಿ ಪ್ರಧಾನಾಗಿದ್ದಾನೆ. ಇಷ್ಟು ಒಳಗಿನ ಜ್ಞಾನವಿಲ್ಲದೇನೆ ನಾವು ಸ್ವತಂತ್ರರು ಅಂತ ಹೇಳ್ಕೊತಿರ್ತೀವಲ್ಲ, ಅಪರೋಕ್ಷ ಜ್ಞಾನವಾದ ಇವೆಲ್ಲ ಕಾಣಿಸ್ತೀವಿ. ಎಷ್ಟು ಈ ದೇಹದ ಮೇಲೆ ಕಂಡು ಬರುವ ಕ್ರಿಯೆ, ಎಷ್ಟು ಕೈಗಳು ಕೆಲಸ ಮಾಡ್ತಾ ಇದ್ದಾವೆ ಎಂಬುದು ತೋರಿಸ್ಬಿಡ್ತಾನೆ ದೇವರಾಗ. ಚಿದ್ದಂತೆ ಸರ್ವ ಸಂಶಯ, ಸಂಶಯ ಹೋಗಿತ್ತು. ಆದರೆ ಅದು ಆ ಸದಾ ಇತ್ತೇನ ಜ್ಞಾನ ಇರಲ್ಲ ಅಂತ ಹೇಳ್ತಾನೆ ದೇವರು. ಆ ಜ್ಞಾನ ಸದಾ ಅಪರೋಕ್ಷ ಜ್ಞಾನವಾದ ಮೇಲೆ ಇರಲ್ಲ, ಅಪರೋಕ್ಷ ಜ್ಞಾನವಾದ ಮೇಲೆ ದೇವ. ಆದ್ರೆ ಏನು ಅಂದ್ರೆ ಈ ಕರ್ಮ ಎಲ್ಲ ಸುತ್ತೋಗ್ಬಿಟ್ಟಿರ್ತದ, ಆದ್ರಿಂದ ನಮಗೇನು ಭಯ, ಮತ್ತೆ ಹುಟ್ಟಿವಿ ಎಂಬ ಭಯ ಇರಲ್ಲ. ಏನೋ ಪ್ರಾರಂಭ ಕರ್ಮ ಒಂದೋ ಎರಡೋ ಜನ್ಮ ಅನುಭವಿಸ್ತಿ, ಆಮೇಲೆ ಮತ್ತೆ ತಾಯಿ ಬಪ್ಪ ಇದೆ. ಇದಕ್ಕೋಸ್ಕರವಾಗಿ ಜನರು ಹೆಚ್ಚಿನ ತನ್ನವರ ಮನದೊಳಗೆ ಭಕ್ತಿ ಜ್ಞಾನ ಕರ್ಮಕ್ಕೆ ಒದಿದು ಒಲಿದು ಒಳಗುತ ತೋರುವನು ಗುಣರೂಪ ಕ್ರಿಯೆಗಳನ್ನು, ತನ್ನ ಗುಣ ತನ್ನ ರೂಪಗಳನ್ನ ತಾನು ಏನೇನು ಮಾಡ್ತಾ ಇದ್ದೀನಿ ದೇಹದಲ್ಲಿ ಅಂತಕ್ಕಂಥದ್ದನ್ನು ಎಲ್ಲವನ್ನೂ ದೇವರು ತೋರಿಸ್ಬಿಡ್ತಾನೆ. ಸ್ವಾಮಿ ನಾ ಇನ್ನೇನು ಕೇಳಲ್ಲ, ಆವ ದೇಹವ ಕೊರಲಿ ಹರಿ ಮತ್ತಾವ ಲೋಕದಲ್ಲಿರಲಿ, ತಾ ಮತ್ತಾವ ದೇಶದಲ್ಲಿರಲಿ, ಆವ ಅವಸ್ಥೆಗಳು ಬರಲಿ, ಈ ವಿಧದಲ್ಲಿ ಜನಚೇತನಗಳು ಪರಾಮರೇಶನ ರೂಪ ಗುಣಗಳ ಭಾವಿಸಿದ ಸುಜ್ಞಾನ ಭಕ್ತಿಯ ಬೇರು ಕೊಂದಾರು. ದೇವರಿಂದ್ರೆ ಕೇಳೋದು ತಪ್ಪಿಲ್ಲ, ತಪ್ಪಿಲ್ಲ. ಜ್ಞಾನ ಜಾಸ್ತಿ ಆದಾಗ ಇದನ್ನೂ ಕೇಳಲ್ಲ ಜೀವನಾಗಿರ್ತಕ್ಕಂಥವರು. ಆ ಜ್ಞಾನ ನಾವಿನ್ನು ಸ್ಟೇಜಿಗೆ ಬಂದಿಲ್ಲ, ಆದ್ರಿಂದ ಸ್ವಾಮಿ ನಿನ್ನ ಜ್ಞಾನ ಕೊಡು, ನಿನ್ನ ಭಕ್ತಿ ಕೊಡು. ಈ ರೀತಿಯಾಗಿ ಜಡದಲ್ಲೂ ಚೇತನದಲ್ಲೂ ನಿನ್ನನ್ನು ಈ ರೀತಿ ಜ್ಞಾಪಿಸಬೇಕು ಎಂಬ ಬುದ್ಧಿ ಕೊಡು ಸ್ವಾಮಿ. ಸಾಕು, ಕೊಟ್ಟು ಮುಗ್ದೈತೆ ಇನ್ನೇನು, ಇನ್ನು ಇದು ಕೊಟ್ಟ ಮೇಲೆ ನಮ್ಗೆ ಇನ್ನೇನೇನು ಬೇಕಿಲ್ಲ. ಆವ ದೇಹವೂ ಕೊಡಿ, ಯಾವ ದೇಹವನ್ನು ಕೊಡು ಸ್ವಾಮಿ. ನಾನು ಒಂದು ದೇಹ ಅಂದರೆ ಪಶುಪಕ್ಷಿಗಳಾದಾಗ ಈ ಜ್ಞಾನ ಇರಲ್ಲ. ಪಶುಪಕ್ಷಿಗಳಾದಾಗ ಮನುಷ್ಯನಾದಾಗಲಿ ಜ್ಞಾನ, ಮನುಷ್ಯನಾದ ನಾ ಬ್ರಾಹ್ಮಣ ಜನ್ಮವನ್ನೇ ಕೊಡು ಅಂತ ಕೇಳ್ತಾ ಇಲ್ಲ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಯಾವುದನ್ನ ದೇಹ ಕೊಡು, ಅದರ ಬಗ್ಗೆ ನಾ ತಾಳಿ ಕೊಡ್ತೇವೆ. ಆದ್ರೆ ಆ ಬುದ್ಧಿ ಇರ್ತಕ್ಕಂತಹ ದೇಹವನ್ನು ಕೊಡು. ಯಾಕಂದ್ರೆ ಬುದ್ಧಿ
ಕುಯೋನಿಗಳು ಬರಲಂಜೆ ಅಂತ ಅದರ
ಬರಲಂಜೆ ಅಂದ್ರೆ ಅದು ಕುಯೋನಿಗಳು ಅದೇ ಅದಕ್ಕೋಸ್ಕರ ಹೇಳುದು ದೇವಕುಲ ಹರಿ ಮತ್ತಾವ ಲೋಕದಲ್ಲಿರಲಿ ಇನ್ ಯಾವ ಲೋಕದಲ್ಲೇ ಇರಲಿ ತಾ ಮತ್ತಾವ ದೇಶದಲ್ಲಿರಲಿ ಯಾವ ದೇಶದಲ್ಲೇ ಇರಲಿ ಆವ ಅವಸ್ಥೆಗಳು ಬರಲಿ ಯಾವ ಅವಸ್ಥೆಯಲ್ಲಿ ಆಗಬಹುದು ಈ ವಿಧದಲ್ಲಿ ಜಗಚೇತನಗಳು ಈ ವಿಧವಾಗಿ ಜಡದಲ್ಲೂ ಚೇತನಲ್ಲೂ ಪರಾಮರೇಶನ ರೂಪ ಗುಣಗಳ ತದ್ರೂಪ ತನ್ನಾಮಕನಾಗಿ ಅಲ್ಲಿದ್ದಾನಿಂತ ಭಗವಂತನ ಗುಣಗಳನ್ನ ಭಾವಿಸುತ್ತ ವೈದ್ಯ ಮನಸ್ಸಿನಲ್ಲಿ ತಿಳ್ಕೋತ ಅದನ್ನ ಸುಜ್ಞಾನ ಸಮೀಚೀನವಾದ ಜ್ಞಾನ ಭಕ್ತಿಯ ಬೇಡಿಕೊಂಡಾಳ ಇದನ್ನು ಕೇಳು ತಪ್ಪು ಅನಿಸ್ಕೊಂಬಂದಿದ್ದೇನೆ ಇದು ತಪ್ಪಲ್ಲ ಇದು ಕೇಳೋದು ತಪ್ಪಲ್ಲ ಆದರೆ ಭಗವಂತನ ಅರ್ಥ ಮಾಡಿಕೊಂಡಾಗ ಇದು ಕೇಳಬೇಕೆಂಬುದು ಯಾಕೆ ಹಿ ಇಸ್ ಬೌಂಡ್ ಟು ಗಿವ್ ಇಟ್ ಯಾವ ಕಾಲಕ್ಕೆ ಹೋಗ್ಬೇಕು ಕೊಟ್ಟೇ ಕೊಟ್ಟನೆ ನಾನ್ಯಾಕೆ ಕೇಳಬೇಕು ಅಂತ ನಾನ್ಯಾಕೆ ಕೇಳಬೇಕು ಅದು ಪರಿಪಕ್ವ ಅವಸ್ಥೆ ಬಂದಾಗ ದೇವರನ್ನು ಕೂಡ ಕೇಳಬೇಕೆಂಬ ಬುದ್ಧಿ ಬರಲ್ಲ ಇನ್ನ ಒಂದರೊಳಗೊಂದೊಂದು ಬೆರದಿಹ ಇಂದಿರೇಶನ ರೂಪಗಳ ಮನ ಬಂದ ತೆರದಲ್ಲಿ ಚಿಂತಿಸಿದ ಅನುಮಾನ ಬೀತಿಲ್ಲ ಹಾಗೆ ಚಿಂತನೆ ಮಾಡಬೇಕು ಹೀಗೆ ಚಿಂತನೆ ನೀನ್ ಯಾವ್ದನ್ನ ಚಿಂತನೆ ಮಾಡ ಭಗವಂತ ಆ ರೂಪದಲ್ಲಿ ಇದ್ದೇ ಅದಂತಾದಂತ ರೂಪದು ಮನ ಬಂದಂತೆ ಚಿಂತಿಸಿದ ಅನುಮಾನವಿಲ್ಲ ಆ ರೂಪ ಬರಲಿಲ್ಲ ಬೇಡ ಯಾವ ರೂಪ ಬಂತು ಅದೇ ರೂಪ ಚಿಂತನೆ ಮಾಡ ಅಂದ್ರೆ ಸಮೀಚೀನವಾದ ರೂಪದಲ್ಲಿ ಇರಲಿಂತ ಅಷ್ಟೇ ಭಗವಂತನ ಸೌಮ್ಯ ರೂಪಗಳನ್ನ ನೀ ಚಿಂತನೆ ಮಾಡ್ತಾ ಇರ್ಬೇಕಷ್ಟೇ ಹೋಗ್ತೀನಿ ಸೌಮ್ಯ ರೂಪಗಳನ್ನ ಚಿಂತನೆ ಮಾಡಬೇಕು ಉಗ್ರ ರೂಪಗಳನ್ನ ಚಿಂತನೆ ಮಾಡ್ಬೇಕು ಹೋಗ್ಬಾರ ಅಂತ ಅಂದ್ರೆ ಯಾಕೆ ಅಂತಂದ್ರೆ ಆ ಉಗ್ರ ರೂಪ ಚಿಂತನೆ ಮಾಡ್ತಾ ಮಾಡ್ತಾ ನಿನ್ನ ಮನಸ್ಸು ಉಗ್ರವಾಗಿ ಹೋಗ್ತೀವಿ ಅದಕ್ಕೋಸ್ಕರವಾಗಿ ಭಾಗವತರು ಹೇಳಿದ್ದಾರೆ ಸುಧಾಚಾರ್ಯರು ಸೌಮ್ಯ ರೂಪಗಳನ್ನೇನೆ ಉಪಾಸನೆ ಮಾಡಬೇಕು ಭಗವದ್ ರೂಪಗಳನ್ನ ಅಂತ ತಿಳ್ಕೊಂಡು ಹೇಳಿದ್ದಾರೆ ಹಾಗಾದ್ರೆ ಉಗ್ರ ರೂಪ ಯಾವಾಗ ನಾವು ಈ ಸ್ಟೇಜ್ ಇಲ್ಲ ನಾವಿನ್ನೂ ಈ ಸ್ಟೇಜ್ ಒಳಗಿಲ್ಲ ಮಾತ್ರದಿಂದ ನಾವು ಆ ಉತ್ತಮ ಸ್ಟೇಜ್ ಬಂದಾಗ ಯಾವ ರೂಪವಾದರೂ ಚಿಂತನೆ ಮಾಡುವುದು ಅಲ್ಲಿ ಬರೋವರೆಗೂ ಸೌಮ್ಯ ರೂಪದ ಉಪಾಸನೆ ಮಾಡುವಂತ ಯಾವುದು ಪ್ರಥಮ ಸ್ಕಂದದಲ್ಲಿ ಉಪದೇಶ ಮಾಡಿದ್ದಾರೆ ಯಾವ ಸೂತ್ರ ಉಪದೇಶ ಮಾಡಿದ್ದಾರೆ ಅದಕ್ಕೆ ಒಂದರೊಳಗೊಂದೊಂದು ಬೆರೆತಿಯ ಇಂದಿರೇಶನ ರೂಪಗಳ ಒಂದರೊಳಗೊಂದು ವ್ಯರ್ಥ ಬಿಟ್ಟಿದ್ದಾರೆ ಎಲ್ಲರೂ ಎಲ್ಲ ಸೇರಿಬಿಟ್ಟಿದ್ದಾರೆ ಈಗ ಪಾನಕ ಮಾಡಿದ್ವಿ ಪಾನಕ ಮಾಡಿದಾಗ ನೀರು ಅದರೊಳಗೆ ಆಕ್ಸಿಜನ್ ಹೈಡ್ರೋಜನ್ ಇವತ್ತು ಸೇರಿ ಇದ್ದಾಗ ಗೊತ್ತಾಗ ಹಾಗೆ ಅದಾದ್ಮೇಲೆ ಸಕ್ಕರೆ ಹಾಕಿದ್ವಿ ಸಕ್ಕರೆ ಬೆರೆತೋಯ್ತು ಯಾಲಕ್ಕಿ ಕುಟ್ಟಿ ಹಾಕಿದ್ವಿ ಅದು ವ್ಯರ್ಥ ಹೋಯ್ತು ನಿಂಬೆಹಣ್ಣು ಹಾಕಿದ್ವಿ ಅದು ವ್ಯರ್ಥ ಹೋಗ್ತು ಹಾಗೆ ಎಲ್ಲದರೊಳಗೂ ವ್ಯರ್ಥ ಹೋಗ್ಬಿಟ್ಟು ಹಾಗೆ ಭಗವಂತ ಅವನು ವ್ಯಾಪ್ತನಾಗಿ ಒಂದರೊಳಗೊಂದೊಂದು ಅನಂತ ರೂಪಗಳಿಂದ ಪರಮಾತ್ಮ ತಾನೆ ವ್ಯಾಪಿಸಿದ್ದಾನೆ ಅದು ಹೇಳಲಿಕ್ಕೆ ಆಗೋ ಹೇಗೆ ಅಂತ ಹೇಳಲಿಕ್ಕೆ ಆಗೋದೇನ ಈ ರೀತಿಯ ಇಂದಿರೇಶನ ರೂಪಗಳ ಮನ ಬಂದ ತೆರೆದಲ್ಲಿ ಚಿಂತಿಸು ಇದಕ್ಕನುಮಾನ ನಿಲ್ಲ ಸಿಂಧುರಾಜನ ಅಂಬರಾಲಿಯ ಬಂಧಿಸಲು ಪ್ರತಿ ತಂತುಗಳು ಉದ ಬಿಂದು ವ್ಯಾಪಿಸಿದಂತೆ ಇರುಚಿಪ್ಪಲು ಚರಾಚರದಿ ಒಂದು ಬಟ್ಟೆಯನ್ನು ನೀರಿನಲ್ಲಿ ಅದ್ದಿ ಬಿಡ್ತು ಅಂತಂದ್ರೆ ನೀರು ಎಲ್ಲ ಕಡೆ ವ್ಯಾಪಿಸಿರುತ್ತೆ ಬಟ್ಟೆ ಒಣಗಾಗಿರಲ್ಲ ನೀರು ಅದ್ದಿ ಬಿಡ್ತದೆ ಎಲ್ಲ ಕಡೆ ನೀರಿರುತ್ತೆ ಹಾಗೆ ಭಗವಂತ ಈ ಚರಾಚರಾತ್ಮಕವಾದ ಜಗತ್ತಿನಲ್ಲಿ ತಾನು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಅವನು ಇಲ್ಲದೆ ಇದ್ದ ಜಾಗವೇ ಇಲ್ಲ ಒಂದು ರೂಪದಳು ಒಂದು ಅವಯವದಳು ಒಂದು ರೋಮದಳು ಒಂದು ದೇಶದಲ್ಲಿ ಒಂದಿರು ಇಪ್ಪ ಅಜಾಂಡ ಅನಂತ ಅನಂತ ಕೋಟಿಗಳು ಹಿಂದೆ ಮಾರ್ಕಾಂಡೇಯ ಕಾಣನೆ ಒಂದು ರೂಪದ ಸೃಷ್ಟಿ ಪ್ರಳಯವ ಇಂದಿರೇಶನದೋಳು ಏನಿದು ಅಚ್ಚರಿಯ ಪ್ರಮೇಯ ಸದಾ ಇದನ್ನು ಕೆಲವರು ಅಂತ ಒಂದೇ ಕಾಲಕ್ಕೆ ಅನಂತ ಬ್ರಹ್ಮಾಂಡಗಳವೆ ಅಂತ ಹೇಳ್ಬಿಡ್ತಾರೆ ಒಂದೇ ಕಾಲಕ್ಕೆ ಅನಂತ ಬ್ರಹ್ಮಾಂಡಗಳವೆ ಅಂತ ಹೇಳ್ಬಿಡ್ತಾರೆ ಕೆಲವರು ಅಲ್ಲ ಇರೋದು ಒಂದೇ ಬ್ರಹ್ಮಾಂಡವೇ ಮತ್ತೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತಲೇ ಹೇಳ್ತಾರೆ ಇಲ್ಲಿ ಒಂದೊಂದೊಂದೊಂದು ಇದಾವೆ ಅಂತ ಹಾಗಲ್ಲ ಅಲ್ಲಿ ಪರಮಾತ್ಮನ ಅಗಾಧವಾದ ವಿರಾಟ್ ರೂಪಿಯಾದ ಪರಮಾತ್ಮನ ಒಂದು ರೋಮದಲ್ಲಿ ಒಂದು ಬ್ರಹ್ಮಾಂಡವನ್ನು ಧಾರಣ ಮಾಡಿದ್ದಾನೆ ಹಾಗಾದ್ರೆ ಅನೇಕ ಬ್ರಹ್ಮಾಂಡಗಳಾದವಲ್ಲ ಹಾಗಾದ್ರೆ ಅಂತಂದ್ರೆ ಹಾಗ ಅರ್ಥ ಮಾಡಬಾರದು ಪರಮಾತ್ಮನ ರೋಮದಲ್ಲಿ ಒಂದು ಬ್ರಹ್ಮಾಂಡ ಬ್ರಹ್ಮಾಂಡದೊಳಗೆ ಮತ್ತೆ ಪರಮಾತ್ಮ ಪರಮಾತ್ಮನು ಮತ್ತು ಬ್ರಹ್ಮಾಂಡ ಇದು ಎಲ್ಲಿಗ ಅನವಸ್ಥಾ ದೋಷ ಬಂದು ಹೋಗ್ತದೆ ನಾವು ಈ ಚಿಂತನೆ ಮಾಡ್ತಾ 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 ಅನವಸ್ಥಾ ದೋಷ ಬಂದು ಹೋಗ್ತದೆ ಅದಕ್ಕೋಸ್ಕರವಾಗಿ ಪರಮಾತ್ಮನ ಪೂರ್ಣತೆಯನ್ನು ತಿಳಿಸುವುದಕ್ಕೋಸ್ಕರವಾಗಿ ಪರಮಾತ್ಮನ ಒಂದು ರೂಪಕೋಪದಲ್ಲಿ ಒಂದು ಬ್ರಹ್ಮಾಂಡದೇ ಆ ಬ್ರಹ್ಮಾಂಡದೊಳಗೆ ಎಲ್ಲೂ ಇದ್ದಾವೆ ಈ ರೀತಿ ಅನಂತ ಕೋಟಿ ಬ್ರಹ್ಮಾಂಡಗಳು ಭಗವಂತನಲ್ಲಿದ್ದ ಭಗವಂತನಲ್ಲಿ ಬೇಡ ಈ ನಮ್ಮ ದೇಹದಲ್ಲಿ ಇದ್ದಾರ ಅನಂತ ಕೋಟಿ ಬ್ರಹ್ಮಾಂಡಗಳು ನಮ್ಮ ಒಂದು ರೋಮಕೋಪ ರೋಮಕೋಪದಲ್ಲಿ ಪರಮಾತ್ಮ ಇದ್ದಾರೆ ಇರಲೇಬೇಕಲ್ಲ ಪರಮಾತ್ಮ ಇದ್ದಾನೆ ಬ್ರಹ್ಮಾಂಡ ನಮ್ಮಲ್ಲಿ ಇರಲೇಬೇಕಲ್ಲ ಪರಮಾತ್ಮ ಇದ್ದಾನೆ ಬ್ರಹ್ಮಾಂಡ ಇರಬೇಕಲ್ಲ ಬ್ರಹ್ಮಾಂಡ ಮತ್ತೆ ಸಪ್ತ ದ್ವೀಪಾದರು ಸಪ್ತ ಹದಿನಾರು ಲೋಕ ಹೀಗೆ ಒಬ್ಬ ಸಾಮಾನ್ಯವಾದ ಮನುಷ್ಯನ ದೇಹದಲ್ಲೇನೆ ಒಂದೊಂದು ರೋಮದಲ್ಲೂ ಭಗವಂತ ಇದ್ದಾನೆ ಭಗವಂತ ಇದ್ರೆ ಬ್ರಹ್ಮಾಂಡ ಅಲ್ಲಿ ಒಳಗೆ ಅವಳಿಗೆ ಇರ್ಲೇಬೇಕು. ಯಾಕೆ ಅವನು ಧಾರಣ ಮಾಡಿದ್ದಾನೆ, ಹೀಗೆ ಲೆಕ್ಕ ಹಾಕ್ಬೇಕಷ್ಟೇ ಹೊತ್ತು ಒಂದೇ ಕಾಲ ಅನಂತ ಕೋಟಿ ಬ್ರಹ್ಮಾಂಡಗಳಿಲ್ಲ, ಇರೋದು ಒಂದೇ ಬ್ರಹ್ಮಾಂಡವೇನೆ. ಅದಕ್ಕಿಂತ ಒಂದು ರೂಪದೊಳು ಒಂದು ಅವಯವದೊಳೊಂದು ಒಂದು ರೋಮದೊಳು ಒಂದು ದೇಶದಲ್ಲಿ ಒಂದು ಇಪ್ಪವೋ ಅಗಾಂಡ ಅನಂತಾನಂತ ಕೋಟಿನ ಹಿಂದೆ ಮಾರ್ಕಾಂಡೇಯ ಕಾನನೆ. ಅದು ಹೇಗೆ ನೋಡ್ತೀರಿ, ಮಾರ್ಕಾಂಡೇಯ ಒಬ್ಬನಿಗೆ ಪ್ರಳಯ ತೋರಿಸ್ತೀರಿ, ಇನ್ನು ಪ್ರಳಯ ಬಂದಿಲ್ಲ. ಪ್ರಳಯ ನೋಡಬೇಕು ಇಷ್ಟು ಅಪೇಕ್ಷೆ ಆಯ್ತು ಮಾರ್ಕಾಂಡೇಯರಿಗೆ. ಅಲ್ಲ, ಈ ಅಪೇಕ್ಷೆ ಯಾಕೆ ಕೊಟ್ಟ ದೇವರು? ನಿನ್ನ ಚಿತ್ತಕ್ಕೆ ಬಂದು ಎನ್ನ ಚಿತ್ತಕ್ಕೆ ಬರಲಿ, ಇದನ್ನು ಯಾಕೆ ಕೊಟ್ಟ ಅಪೇಕ್ಷೆ ಅಂದ್ರೆ ಹೇಳ್ತಾರೆ. ಹಾಗಲ್ಲ, ಪ್ರಳಯ ಯಾರು ನೋಡಿದ್ದಾರೆ? ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರ. ಬ್ರಹ್ಮದೇವರಿಲ್ಲ, ರುದ್ರದೇವರಿಲ್ಲ, ಯಾರ್ಯಾರ್ಯಾರಿಲ್ಲ ಪ್ರಳಯದಲ್ಲಿ. ಯಾರಿದ್ದಾರೆ? ಭಗವಂತ ಒಬ್ಬನೇ. ಅದು ಏನು ಶಿಶುರೂಪನಾಗಿದ್ದಾನೆ? ಓರಪ್ಪ ಲಕ್ಷ್ಮೀದೇವಿ ಆದ್ರೆ ಮೂಲ ರೂಪದಿದ್ದಾಳೆ? ಇಲ್ಲ, ಶ್ರೀದೇವಿ ಜಲರೂಪಳಾಗಿದ್ದಾಳೆ, ಭೂದೇವಿ ಆಲದೆಲೆಯ ರೂಪಳಾಗಿದ್ದಾಳೆ, ದುರ್ಗಾದೇವಿ ಕತ್ತರೆಯಾಗಿದ್ದಾಳೆ. ಭಗವಂತ ಒಬ್ಬನೇ ಅಲ್ಲಿ ಕರಾರವಿಂದೇನ ಪರಾರವಿಂದಂ ಮುಖಾರವಿಂದೇ ವಿನಿವೇಶಿ ಅಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನ್ ಬಾಲಂ ಮುಕುಂದಂ ಮನಸಾಸ್ಪದಾಮಿ ಹೇಳ್ತಾರೆ. ಅಂದಾಗ ಅದಕ್ಕೆ ಬ್ರಹ್ಮ ಪ್ರಳಯ ನೋಡಿದವರು ಒಬ್ಬರು ಒಂದು ಐ ವಿಟ್ನೆಸ್ ಬೇಕಲ್ಲ, ಅದಕ್ಕೆ ಮಾರ್ಕಾಂಡೇಯರು ಪ್ರೇರಣೆ ಮಾಡಿದ ದೇವರು. ಪ್ರೇರಣೆ ಮಾಡಿ ಅವರೊಬ್ಬರಿಗೆ ಪ್ರಳಯ ತೋರಿಸಿದ್ದಾರೆ. ನೋಡಿ ಇನ್ನು ಎಂಥ ಶಕ್ತಿಯನ್ನು ಬೇಕು ಪರಮಾತ್ಮಂದು. ಕೂತ್ಕೊಂಡಿದ್ದಾರೆ ಪುಷ್ಯಭದ್ರಾ ನದಿ ತೀರದಲ್ಲಿ, ಕೇಳಿದ ಪ್ರಳಯ ನೋಡಬೇಕು ಅಂತ ಆಯ್ತು ಅಂತ ಅದೃಷ್ಟರಾಗುತ್ತಾ ಕೂತಿದ್ದಾರೆ. ಇದ್ದಕ್ಕಿದ್ದಾಗ ವಿಪರೀತವಾದ ಮೇಘ ಬಂದಿತ್ತು, ಪ್ರಳಯಕಾಲೀನವಾದ ಮೇಘ. ಒಂದು ನಾಳೆ ಸೊಳ್ಳದಾತ್ರ ನೀರು ಮಳೆ ಹನಿ ಬರ್ತಾರೆ, ಎಲ್ಲ ಸಂಪುಲು ಏಕಾಲು ಕೂತು ಎಲ್ಲಿ ನೋಡಿದ್ರು ನೀರಿನ ಮಯ, ನೀರಿನ ಮಯ. ಮುಳುಗ್ತಾ ಇದ್ದಾರೆ, ತೇಳ್ತಾ ಇದ್ದಾರೆ, ಏನು ಬೇಡ ಅವರ ಅವಸ್ಥೆ. ಯಾಕಪ್ಪ ಇದ್ದಕ್ಕಿದ್ದಾಗ ಇಂಥ ಅವಸ್ಥೆ ಬಂದು ಹೋಗುತ್ತಾರೆ? ಹೀಗೆ ಮುಳುಗ್ತಾ ತೇಳ್ತಾ ದೂರ ಹೋಗಿರುವಾಗ ಅಲ್ಲೊಂದು ಆಲ್ದೇನೆ ಎಷ್ಟು, 7 ಕೋಟಿ ಯೋಜನೆ ಅಂತ, 7 ಕೋಟಿ ಯೋಜನೆ ಆಲ್ದೇನೆ. ಅದರ ಮೇಲೆ 3 ಕೋಟಿ ಯೋಜನೆ ಕೂಸು, ಕೂಸು ಅಂತಂದ್ರೆ 3 ಕೋಟಿ ಯೋಜನೆ. ಅದರ ಮೇಲೆ ಮನೆ, ಅಯ್ಯೋ ನಾನೇ ಹೀಗಿದ್ದೀನಿ, ಕೂಸಿನ ಗತಿ ಏನು ಅಂತ ಕೂಸಿನ ಹತ್ತಿರ ಹೋದೆ. ಹೋಗ್ತಿರ್ಲಿಕ್ಕೆ ಉಸಿರು ಒಳಗೆ ಹಾಕುತ್ತೆ, ಯಾಕತ್ತಿರ್ಲಿಕ್ಕೆ ಹೊರಗೋದು. ಹೊರಗೆ ಹೋಗಿ ನೋಡ್ತಾರೆ ತಮ್ಮ ಪುಷ್ಯಭದ್ರ ನದಿ ತೀರ. ಪರಮಾತ್ಮನಿಗೆ ಇದೇನು ಇಂದ್ರಜಾಲವೇನು? ಸತ್ಯವಾದ ಜಗತ್ತನ್ನು ಸೃಷ್ಟಿ ಮಾಡುವ ಪ್ರಭುವಿಗೆ ಇಂದ್ರಜಾಲ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಪರಮಾತ್ಮನಿಗೆ. ಇವರಲ್ಲಿ ಹೊಟ್ಟಿಪಾಡಿಗೋಸ್ಕರ ಮಾಡ್ತಾರೆ ಅಷ್ಟೇ ಹೊತ್ತು, ಇಂಥ ಸತ್ಯವಾದ ಜಗತ್ತನ್ನು ಮಿಥ್ಯ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ ಅಯೋಗ್ಯ ಕುಯೋಗ್ಯಗಳಾಗಿರ್ತಕ್ಕಂಥವ್ರು. ಹಾಗೇನಾಯ್ತು, ಅಲ್ಲಿ ಒಂದು ತಮ್ಮ ಬಂದಿ ಮೇಲೆ ಕೂತಾರೆ ಮತ್ತೆ ಉಸಿರು ಬಿಡ್ತಾರೆ. ಆಗ ಜ್ಞಾಪಕವಾಗಿ ಕಳೆಯ ತೋರಿಸು ಅಂತ ಹೇಳಿದ್ದೆ. ಆಗ ನಾನಾ ರೀತಿಯ ಸ್ತೋತ್ರ ಮಾಡಲಿಕ್ಕೆ ಹಿಂದ ಮಾರ್ಕಾಂಡೇಯ ಕಾಣನೆ ಒಂದು ರೂಪದಲ್ಲಿ ಸೃಷ್ಟಿ ಪ್ರಳಯವ ಇಂದ್ರೇಶನದು ಏನು ಇದು ಅಚ್ಚರಿ. ಇದು ಆಶ್ಚರ್ಯ ಪಡಬೇಕಾದ್ರೆ ಪರಮಾತ್ಮನ ವಿಷಯದಲ್ಲಿ ನಾವು ಆಶ್ಚರ್ಯ ಯಾವುದೂ ಪಡಬೇಕಾದಿಲ್ಲ. ಯಾಕೆ ಕತ್ತು ಅಕತ್ತು ಅನ್ಯಥಾ ಕತ್ತು ಶಕ್ತನಾಗಿದ್ದಾನಾದ್ರಿಂದ ಅವನು ಏನು ಮಾಡಬಲ್ಲ ಏನು ಬಿಡ ನಮ್ಮ ಬುದ್ಧಿ ಏನು ಗೋಚರವಾಗ್ತದೆ. ಅವರ ದೂತರಾಗಿರ್ತಕ್ಕಂತಹ ವಾಯುದೇವರೇನು ಇಡೀ ಬ್ರಹ್ಮಾಂಡವನ್ನು ಹೊತ್ತಿದ್ದಾರೆ, ಎರಡು ಭಾಗ ಮಾಡಿ ಎರಡು ಕೈಯಾಗಿಟ್ಕೊಂಡು ತಾಳ ಹಾಕುವ ಯೋಗ್ಯದೆಂದರೆ ವಾಯುದೇವರು. ಒಬ್ಬ ದಾಸನವರು ನುಂಚಿರ್ತಾರೆ. ಅಂದಾಗ ಪರಮಾತ್ಮ ಲಕ್ಷ್ಮೀದೇವಿಯರಿಗೆ ನಾವೇನು ಹೇಳಿದ್ರು, ಒಂದನಂತಾನಂತ ರೂಪಗಳು ಒಂದು ರೂಪದ ಯುಗವು ಲೋಕದಳು ಒಂದೇ ರೂಪದ ಸೃಷ್ಟಿ ಸ್ಥಿತಿ ಮೊದಲಾದ ವ್ಯಾಪಾರ ಒಂದೇ ಕಾಲದಿ ಮಾಡಿ ತಿಳಿಸದೆ ಸಂದನಿಸಿಕೊಂಡಿಪ್ಪ ಜಗಗಳು ನಂದನಂದನ ರಣಗಳು ಇಂದ್ರಾತ್ಮ ಜಗ ತೋರಿಸನೆ. ಒಂದನಂತಾನಂತ ರೂಪಗಳು ಒಂದು ರೂಪದೀಹವು ಅನಂತಾನಂತ ರೂಪಗಳು ಒಂದೇ ರೂಪದಿದ್ದವು. ನಾ ಮೂಲ ರೂಪದಲ್ಲಿ ಎಲ್ಲಾ ರೂಪಗಳಿದ್ದಾವೆ, ಅದರಿಂದ ಎಲ್ಲ ಹೊರಗೆ ಬರ್ತವೆ. ಪರಮಾತ್ಮನ ಮೂಲ ರೂಪದಿಂದ ಅನಂತಾನಂತ ವ್ಯೂಹ ರೂಪಗಳು ಮೊದಲು ಬರ್ತವೆ. ಅವಿರುದ್ಧ ಪ್ರಜ್ಞನ ಸಂಕರ್ಷ ವಾಸ್ತೇವ ನಾರಾಯಣ ಅಂತಕ್ಕಂತಹ ರೂಪಗಳು, ಆದ್ರಿಂದ ಅನಂತಾನಂತ ರೂಪಗಳು ಹೊರಗುತ್ತವೆ. ಯಾಕೆ ಜಗತ್ತಲ್ಲಿ ಸರ್ವತ್ರ ವ್ಯಾಪಿಸಿಕೊಳ್ಬೇಕಲ್ಲ, ಅವನಿಂದೊತ್ತು ಜಗತ್ತು ಅಸ್ತಿತ್ವವೇ ಇಲ್ಲವಾದ್ದರಿಂದ ಅನಂತಾನಂತ ರೂಪಗಳನ್ನು ತಾನು ಬಂದು ಎಲ್ಲದರಲ್ಲೂ ವ್ಯಾಪ್ತನಾಗಿ ಜಗತ್ತನ್ನ. ನಿನ್ನೆ ಹೇಳಿದ್ದಾರೆ ಸೂರ್ಯ ಕಿರಣಗಳು ಹೇಗೆ ಹರಿವು ಬಿಡ್ತಲೋ ಹಾಗೆ ತನ್ನ ಮೂಲ ರೂಪದಿಂದ ಅನೇಕ ರೂಪಗಳನ್ನು ಜಗತ್ತಿನಲ್ಲಿ ಹರಿವುಬಿಟ್ಟು ಎಲ್ಲದರಲ್ಲೂ ವ್ಯಾಪ್ತನಾಗಿದ್ದಾನೆ ಅಂತ ಉದಾಹರಣೆ ಕೊಟ್ಟಿದ್ದಾರೆ. ಹಿಂದೆ ಆ ರೀತಿ ಇರುವಾಗ ಒಂದೇ ರೂಪದಿಂದ ಸೃಷ್ಟಿ ಸ್ಥಿತಿ ಸಂಹಾರಾದಿಗಳನ್ನು ಮಾಡಲು ಸಮರ್ಥನಾಗಿದ್ದಾನೆ, ಒಂದೇ ರೂಪದಿಂದ ಮಾಡ್ತಾನೆ. ಆದರೆ ಅನೇಕ ರೂಪ ಯಾಕೆ ತಗೋತಾ ಇದ್ದಾನೆಂದ್ರೆ ನನ್ನ ಭಕ್ತರು ಯಾವುದಾದರೂ ರೂಪವನ್ನು ಸ್ಮರಣ ಮಾಡಲಿ. ತಾನು ಈಗ ಈ ಕೆ ಇವರು ಇರ್ತಾರೆ, ಇವರು ಇನ್ನೊಬ್ಬರು ಈ ಕಾರ್ಪೊರೇಷನ್ ಇರ್ತಾರೆ, ಅವರೇನ್ ಮಾಡ್ತಾರೆ ತಮ್ಮ ಈ ಗ್ರಾಹಕರು ಬಿಲ್ ಕಟ್ಟುವುದಕ್ಕೆ ಹೆಡ್ ಆಫೀಸ್ನವರಿಗೂ ಬರೋದು ಬೇಡ ಅಂತ ಒಂದೊಂದು ವಾರ್ಡು ಒಂದೊಂದು ಡಿವಿಷನ್ಗೂ ಒಂದು ಕೌಂಟರ್ ಓಪನ್ ಮಾಡಿರ್ತಾರೆ. ಯಾಕೆ ಯಾಕೆ ಮಾಡುತ್ತಾರೆ ಅಂತಂದ್ರೆ ನಮ್ಮ ಗ್ರಾಹಕರಿಗೆ ಕಷ್ಟವಾಗಬಾರದು ಅಂತ ಅಷ್ಟೇ ಅಷ್ಟೇ. ಅದಕ್ಕೋಸ್ಕರ ಈ ರೀತಿ ಇರುವಾಗ ಪರಮಾತ್ಮನ ಏನು ಆಶ್ಚರ್ಯ, ಒಂದೇ ಕಾಲದಲ್ಲಿ ಮಾಡಿ ತಿಳಿಸದೆ, ಒಂದೇ ಕಾಲದ ಸೃಷ್ಟಿ ಸ್ಥಿತಿ ಸಂಹಾರ ಮಾಡಿ ನಮಗೆ ಗೊತ್ತಾಗಲ್ಲ. ಸಂದನಿಸಿಕೊಂಡಿಪ್ಪ ಜನದವರು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ನಂದ ನಂದನ ರಣದವರು ಇಂದ್ರಾತ್ಮದಿಂದ ತೋರಿಸನೆ. ಬರೀ ನೀವು ಹೇಳ್ತೀರಿ, ನೋಡಿದವರು ಯಾರಿದ್ದಾರೆ ಹೇಳ್ರಿ? ಯಾಕೆ ಅರ್ಜುನ ನೋಡಿದ್ದಾನೆ, ಅರ್ಜುನ ವಿಶ್ವರೂಪವನ್ನು ನೋಡಿದ್ದಾನೆ. ಅರ್ಜುನಿಗೆ ಹೇಳಿದ, ಈ ಜನ್ಮ ಚಕ್ಷುಸ್ಸಿಂದ ನಿಮ್ಗೆ ನೋಡೋ ಯೋಗ್ಯತೆ ಇಲ್ಲ, ದಿವ್ಯಂ ದದಾಮಿ ತೇ ಚಚ್ಚು ಅಂತ ಕೃಷ್ಣ. ಅರ್ಜುನ ನೀವು ದಿವ್ಯ ಕಣ್ಣನ್ನು ಕೊಡ್ತೀನಿ, ಆ ಕಣ್ಣಿಂದ ನೋಡಿ ನನ್ನ ರೂಪವನ್ನು ನೋಡಿದ್ದಾನೆ. ಆ ರೂಪವನ್ನು ಸಂಜಯನು ನೋಡಿದ್ದಾನೆ, ಧೃತರಾಷ್ಟ್ರ ನೋಡಿದ್ದಾನೆ, ಧೃತರಾಷ್ಟ್ರ ತೋರಿಸಿದ್ದಾನೆ. ಆ ಕ್ಷಣದಲ್ಲಿ ಕಣ್ಣು ಕೊಟ್ಟಿದ್ದಾನೆ ನೋಡಬೇಕು ಅಂದಿದ್ದರಿಂದ ಆಗ ನೋಡ್ತಾ ಇದ್ದಾನೆ. ಎಲ್ಲ ಜಗತ್ತನ್ನು ನೋಡ್ತಾ ಇದ್ದಾನೆ. ಸೈನ್ಯ ಎಲ್ಲ ಅವಿ ಹೋಗ್ತಾರೆ ವೇಗವಾಗಿ ಪರಮಾತ್ಮದ ಬಾಯಲ್ಲಿ ಹೋಗ್ತಾರೆ. ದೊಡ್ಡ ಹಲ್ಲುಗಳಿಂದ ಆ ಸೈನ್ಯದಲ್ಲಿ ಚಕ್ಕ ಎಲ್ಲರನ್ನು ಜಿಗಿತಾ ಇದ್ದಾನೆ. ನೋಡಿ ಭಯಕೃಷ್ಣ ಅಂತ ಅರ್ಜುನ ಭಯಕೃಷ್ಣ ಸ್ವಾಮಿ ನೋಡ್ಲಾರೆ ಅಂತೇಳಿ ಕಣ್ಣು ಚೆಂಬಂತೆ ಅರ್ಜುನ. ಇದರ ಉಪಸಂಹಾರ ವಿಶ್ವಾತ್ಮನ್ ಅದು ಉಪಮಲೌಕಿಕಂ, ಉಪಸಂಹಾರ ಮಾಡ್ಕೊ ಅಂತ ಹೇಳಿಬಿಟ್ಟ. ಅಲೌಕಿಕವಾದ ರೂಪ ಉಪಸಂಹಾರ ಮಾಡ್ಕೊ ಸ್ವಾಮಿ, ನಾನು ನೋಡ್ಲಾರೆ ಅಂತ ಹೇಳ್ತಾ ಅರ್ಜುನ. ಅಂದಾಗ ನಾವು ನೋಡ್ಬಂದ್ವಿ ಅಲ್ಲಿ. ಅಂದಾಗ ಈ ರೀತಿ ಇರ್ತಕ್ಕಂಥದ್ದನ್ನ ಅದು ತೋರಿಸಿದ ಅರ್ಜುನಿಗೆ ತೋರಿಸಿದ್ದಾನೆ. ಶ್ರೀರಮೇಶನ ಮೂರ್ತಿಗಳು ನವನಾರಿ ಪುಂಜರದಂತೆ ಏಕಾಕಾರ ತೋರ್ಪವು ಅವಯವಾಷ್ಟೋಯ ಅವಯವಗಳಲ್ಲಿ ಬೇರೆ ಬೇರೆ ಕಂಗೊಳಿಸುವ ಶರೀರದಳು ನಾನಾ ಪ್ರಕಾರ ವಿಕಾರ ಶೂನ್ಯ ವಿರಾಟ ನೆನೆಸುವ ಪದುಮಜಾಂಡರು. ಶ್ರೀರಮೇಶನ ಮೂರ್ತಿಗಳು ಹೇಗಿದ್ದಾವೆ? ಶ್ರೀಮತಿಯಾದ ಮೂರ್ತಿಯು ಆತನ ಮೂರ್ತಿಯು ನವನಾರಿ ಪುಂಜರದಂತೆ, ಹಿಂದೆ ಪಂಚನಾರಿ ತೋರಣ ಅಂತ ಹೇಳಿದರು, ಇಲ್ಲಿ ನವನಾರಿ ಪುಂಜರ. ಒಂಬತ್ತನೇ ಹೆಂಗಸರನ್ನ ಒಂದು ಈ ಆನೆಯ ಆಕಾರವಾಗಿ ನಿಲ್ಲಿಸಿಬಿಟ್ಟು ಆಗ ಮೇಲೆ ಒಂದು ಬಟ್ಟೆ ಹೊಚ್ಚಿಬಿಟ್ಟೆ ಒಂದು ಆನೆ ಕಂಡ ಕಾಣಿಸ್ತು. ಮೇಲೆ ಆನೆ ಒಂದು, ಒಳಗಡೆಗೆ ಒಂಬತ್ತು ಜನ, ಅವರೆಲ್ಲ ಪೂರ್ಣರಾಗಿ ಇದ್ದಾರೆ. ಹಾಗೆ ಭಗವಂತ ಎಲ್ಲಾ ವಸ್ತುವಿನಲ್ಲೂ ವ್ಯಾಪ್ತನಾದರೂ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಟತೆ, ಅಪೂರ್ಣವಾದ ರೂಪ ಭಗವಂತನದು ಒಂದು ಇಲ್ಲೇ ಇಲ್ಲ. ಅನುವಿನಲ್ಲೂ ಪರಮಾತ್ಮನ ಪೂರ್ಣವಾದ ರೂಪ. ಅದಕ್ಕೋಸ್ಕರವಾಗಿ ಆ ರೀತಿ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾಂಶ ಅದನ್ನು ತಿಳಿಸುವುದಕ್ಕೋಸ್ಕರವಾಗಿ ಹೇಳ್ತಾರೆ. ಇನ್ನು ಮೇಲೆ ನೋಡಲಿಕ್ಕೆ ಪ್ರತಿಯೊಂದು ಅವಯವದಲ್ಲೂ ಕೂಡ ಪರಮಾತ್ಮ ಪೂರ್ಣ ರೂಪದಿಂದ ಅಂದಾಗ ಎಷ್ಟು ರೂಪಗಳಿಂದ ಇದ್ದಾಗೋ ನಮ್ಮ ದೇಹದಲ್ಲಿ ಈ ರೀತಿ ಇರ್ತಕ್ಕಂಥದ್ದು ವಿಕಾರ ಶೂನ್ಯ ವಿರಾಟ ನೆನೆಸುವ ಪದ್ಮಜಾನ. ವಿಕಾರ ಏನಾದರೂ ವಿಕಾರ ಹೊಂದುತ್ತಾನೇನು ಇಲ್ಲ. ಈ ಜೀವನಿಗಾದ್ರೂ ಜೀವನು ವಿಕಾರ ಹೊಂದಲ್ಲ, ಆದರೆ ಅವನ ಮೇಲೆ ಈ ವಿಕಾರ ಹೊಂದತಕ್ಕಂತಹ ದೇಹದಲ್ಲಿದ್ದಾಗ ಭಗವಂತನಿಗೆ ಈ ಯಾವ ಸಂಬಂಧವೂ ಇಲ್ಲ. ವಾರಿದ ಭವಾಂಡಗಳು ಲಕ್ಷ್ಮೀ ನಾರಸಿಂಹನ ರೂಪ ಗುಣಗಳು ವಾರಿದಿಯೊಳಿಯ ತೆರೆಗಳಂದಲ್ಲಿ ಸಂದನಿಸಿ ಇಕವು. ಕಾರಣ ಅಂಶ ಆವೇಶ ವ್ಯಾಪ್ತ ಅವತಾರ ಕಾರ್ಯ ವ್ಯಕ್ತವು ವ್ಯಕ್ತ ಅವ್ಯಕ್ತವು ಅದು ಆರು ನಾಲ್ಕು ವಿಭೂತಿ ಅಂತರ್ಯಾಮಿ ರೂಪಗಳು. ಭಗವಂತನು ಹೇಗಿದ್ದಾವೆ? ವಾರಿದ ಭವಾಂಡಗಳು ಈ ಬ್ರಹ್ಮಾಂಡದಳು ಲಕ್ಷ್ಮೀ ನಾರಸಿಂಹನ ರೂಪ ಗುಣಗಳು ವಾರ್ಧಿಯ ತೆರೆಗಳಂದದಿಂದ ಪರಮಾತ್ಮನ ರೂಪಗಳು ಹೇಗಿದ್ದ ಈ ಸಮುದ್ರದಲ್ಲಿ ತೆರೆಗಳು ಹೇಗೆ ಬರ್ತಾ ಇರ್ತವೆ ಒಂದಾದಿನಕ್ಕೆ ಒಂದು ತೆರೆಗಳು ಹಾಗೆ ಜಗತ್ತಿನಲ್ಲಿ ಭಗವಂತನ ರೂಪಗಳು ವ್ಯಾಪಿಸಿಬಿಟ್ಟಿದ್ದಾರೆ. ಆ ತೆರೆಗಳಿಗೇನಾದ್ರೂ ವಿಚಿತ್ರ ಅದೇನು ಇಲ್ಲ. ಒಬ್ಬನು ಹೋಗಂತೆ ಸಮುದ್ರದ ಜೋಳ ಬೆಳಗಿಂದ ಹೋಗಿ ಅಲ್ಲೇ ಕೂತ್ಬಿಟ್ಟು ಕೂತಾನೆ. ಎಲ್ಲರೂ ಬರ್ತಾರೆ ಸ್ನಾನ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಇವನು ಸುಮ್ಮನೆ ಕೂತು ಬಿಟ್ಟಾನೆ. ಅಲ್ಲಿ ಒಬ್ಬನು ಇವನ್ನೇ ವಾಚ್ ಮಾಡ್ತಾನೆ. ಯಾಕೆ ಬಂದ ನೀನು? ಬೆಳಕರೆತ್ತಿ ಬಂದವನು ಸಾಯಂಕಾಲ ಆಗ್ತಾ ಬಂತು, ಸಾವಿರಾರು ಜನ ಸ್ನಾನ ಮಾಡ್ಕೊಂಡು ಹೋದ್ರು, ಇವನು ಇಲ್ಲೇ ಕೂತು ಬಿಟ್ಟಾನೆ, ಏನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಏನೋ ಬಂದ ಅನ್ನೋದೇನು ಅಂತ ತಿಳ್ಕೊಂಡು ನೋಡಿದೆ. ಸಾಯಂಕಾಲ ಹೋಗ್ತೇಳ, ಏನಪ್ಪ ಯಾಕೆ ಬಂದಿ? ಏನು ಏನಿಲ್ಲಪ್ಪ, ಸ್ನಾನ ಮಾಡಬೇಕು ಅಂತ ಬಂದ. ಮತ್ತೆ ಎಲ್ಲರೂ ಮಾಡ್ಕೊಂಡು ಹೋಗಿ ನೀನ ಇಲ್ಲ, ತೆರೆಗಳು ಬರೋದು ನಿಲ್ಲಲಿ ಅಂತ ಕಾಯ್ತಾ ಇದ್ರಿ, ಆ ತೆರೆ ಬರೋದು ನಿಲ್ಲ ಹಾಗೆ ಇಲ್ಲ, ಅದಕ್ಕೆ ನಾನು ಮಾಡಾಗಿರಲ್ಯೋ ದಡ್ಡ, ತೆರೆ ಬರೋದು ನಿಲ್ಲಕ್ಕೆ ಸಾಧ್ಯವೇ ಇಲ್ಲ. ಅದು ಯಾಕೆ ಒಂದಾಗ್ತಿರ್ಲಿಕ್ಕೆ ಒಂದು ಒಂದು ದೊಡ್ಡ ಸಣ್ಣ ಬಂದೇ ಬರ್ತದೆ, ಮತ್ತೆ ಏನು ಮಾಡಬೇಕು? ಆ ತೆರೆಯೊಳಗೆ ತಲೆ ಬಗ್ಗಿಸಿಬಿಡುವುದು. ತಲೆ ಬಗ್ಗಿಸಿಬಿಟ್ರೆ ಆಗ ನಮ್ಮ ತಲೆ ಮೇಲೆ ಹೋಗ್ಬಿಡ್ತಾರೆ, ಆಗ ನಾವು ಸುರಕ್ಷಿತವಾಗಿ ಸಮುದ್ರ ಸ್ನಾನ. ಹಾಗಲ್ಲ, ನಾನು ಒಳ್ಳೆ ಸಮರ್ಥ ಅಂತ ನಾನೇನಾದ್ರೂ ನಾ ಎದಿ ಸರಿಸ್ಕೊಂಡು ನಿಂತು ಬಿಟ್ರೆ ಸಮುದ್ರ ಏನ್ ಮಾಡ್ತು ಗೊತ್ತೇನು? ಹಿಂದದ್ದಪ್ಪೇ ಜೊತೆಗೆ ಎಳ್ಕೊಂಡು ಹೋಗ್ತೇನೆ, ಹಿಂದೆ ಎಳ್ಕೊಂಡು ಹೋಗ. ಹಾಗಷ್ಟೇ ಎಷ್ಟೋ ಜನ ಸಮುದ್ರದಲ್ಲಿ ಹೋಗಿಬಿಟ್ಟಿದ್ದಾರೆ. ತಲೆ ಬಗ್ಗಿಸಿದಾಗ ಮಾತ್ರ ನಮ್ಮ ಮೇಲೆ ಹೋಗ್ಬಿಡ್ತಾರೆ, ನಮಗೆ ಅಪಾಯವಿಲ್ಲ. ನಾವೇನಾದ್ರೂ ಎದೆ ಸರಿಸಿಕೊಂಡು ನಿಂತಾಗ ಕೆಳಗೆ ದಬ್ಬಿದ್ದಲ್ಲೇ ನೆಲೆಕೊಂಡು ಹೋಗ್ಬಿಡ್ತೀವಿ. ಆಗ ನಾವು ಪರಮಾತ್ಮನ ಇಚ್ಛೆ ಅಂತಕ್ಕಂತಹ ತೆರೆಗಳು ನಮ್ಮ ಮೇಲೆ, ನಮ್ಮ ಕರ್ಮದ ತೆರೆಗಳು ಬರ್ತಾ ಇದ್ದಾವೆ. ಸೂಸಿಬಹ ನದಿಯೊಳಗೆ ಬಹಳ ಸಾಹಸ ತೋರುವೆನೆಂದು ಜನ ಕಿದಿರಿಸಿದರೆ ಕೈಸೋತು ಮುಳುಗುವ ಹರಿಯ ಬಿಟ್ಟವನು, ಕ್ಲೇಶವೈದವನು, ಅನಾದಿಯಲ್ಲಿ ಸರ್ವೇಶ ಮಾಡಿದ ಕ್ಲಿಪ್ತಿಯನ್ನು ಬಿಟ್ಟು ಆಸೆಯಿಂದಲೇ ಅನ್ಯರಾರಾಧಿಸುವ ಮಾನು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿರ್ತಕ್ಕಂಥ ಪರಮಾತ್ಮನ ಗುಣಗಳು ಹಾಗೆ ಈ ಸಮುದ್ರದಲ್ಲಿ ಹೇಗೆ ಅಲೆಗಳು ಬರ್ತಾ ಇದ್ದಾವೋ ಹಾಗೆ ಅನೇಕ ರೂಪಗಳು, ಯಾವ್ಯಾವ ರೂಪಗಳು, ಕಾರಣ ರೂಪ, ಅಂಶ ರೂಪ, ಆವೇಶ ರೂಪ, ವ್ಯಾಪ್ತ ರೂಪ, ಅವತಾರ ರೂಪ, ಕಾರ್ಯ ವ್ಯಕ್ತ ರೂಪ, ಕಾರ್ಯ ಅವ್ಯಕ್ತ ರೂಪ, ಈ ರೀತಿ ಇರ್ತಕ್ಕಂಥ ಅನೇಕ ಭಗವದ್ ರೂಪಗಳು ವ್ಯಾಪ್ತವಾಗಿದ್ದಾವೆ. ಕಾರಣ ರೂಪ ಎಲ್ಲ ಒಂದು ಗುಣಗಳಿಗೆ ಕಾರಣನಾಗಿ ಆ ಗುಣ ಪ್ರಕಟ ಮಾಡ್ತಕ್ಕಂತಹ ರೂಪಗಳು. ಕಾರಣ ರೂಪ ಕಾರಣ ಅಂಶ ರೂಪ, ಅಂಶ ರೂಪ ಅಂತಕ್ಕಂತಹದ್ದು ಇಲ್ಲಿ ಜೀವನು ಮಮೈವ ಅಂಶೋ ಭಿನ್ನ ಜೀವ ಅಂತ ಹೇಳಿದ್ದಾನೆ ಕೃಷ್ಣ. ಅಂದ್ರೆ ಪೂರ್ಣಾಂಶ ಅಪೂರ್ಣ ಭಿನ್ನ ಅಂಶ ಅಂತ. ಪೂರ್ಣಾಂಶ ಸಾಕ್ಷಾತ್ ಭಗವದವತಾರನು ಪರಮಾತ್ಮನೇ. ಅಪ ಭಿನ್ನಾಂಶ ಅಂತಂದ್ರೆ ತನ್ನ ಒಂದು ರೂಪವನ್ನು ಭಿನ್ನವನ್ನು ನಮ್ಮಲ್ಲಿ ಇಟ್ಟಿರ್ತಾನಷ್ಟೇ ಹೊತ್ತು ನಾವೇ ದೇವರಲ್ಲ. ಇನ್ನು ಆವೇಶ ರೂಪ, ಆವೇಶ ರೂಪ ಕೆಲವರಲ್ಲಿ ಈಗ ಅರ್ಜುನನಲ್ಲಿ ನರಾವೇಶ, ಪೃಥ್ವಿ ಚಕ್ರವರ್ತಿಯಲ್ಲಿ ಭಗವದ್ ಆವೇಶ, ಹೀಗೆ ಎಲ್ಲರಲ್ಲಿ ಇರಲ್ಲ, ಕೆಲವರಲ್ಲಿ ಆವೇಶ ರೂಪಗಳು. ಇನ್ನು ವ್ಯಾಪ್ತ ರೂಪ, ಎಲ್ಲ ಕಡೆ ವ್ಯಾಪ್ತವಾದ ಭಗವದ್ ರೂಪ. ಇನ್ನು ಅವತಾರ ರೂಪಗಳು, ರಾಮ, ಕೃಷ್ಣ, ನೃಸಿಂಹ, ವೇದವ್ಯಾಸ ಇವೆಲ್ಲ ಅವತಾರ ರೂಪಗಳು. ಇನ್ನು ಕಾರ್ಯ ವ್ಯಕ್ತ ಮಾಡ್ತಕ್ಕಂಥವು, ಕಾರ್ಯ ಪ್ರತಿಯೊಂದು ವಸ್ತುವಿನಲ್ಲಿ ಕಾರ್ಯ ವ್ಯಕ್ತ ಮಾಡ್ತಕ್ಕಂತಹ ಭಗವದ್ ರೂಪಗಳು. ಎಷ್ಟು ರೂಪಗಳು, ಅನೇಕ ರೂಪಗಳು ಮೂಲ ರೂಪದಿಂದ ಹೊರಗೆ ಬರ್ತಾಗ ಸಮುದ್ರದ ಮೇಲೆ ತೆರೆಗಳಿದ್ದ ಹಾಗೆ ಇದ್ದಾವೆ. ಮಣಿಗಣಗಳೊಳಗೆ ಸೂತ್ರದಂದಲ್ಲಿ ಪ್ರಣವ ಪಾತ್ರನು ಚೇತನ ಚೇತನ ಜಗತ್ತಿನೋಡು ಅನುದಿನದಲ್ಲಿ ಆಡುವನು ಸುಖಪೂರ್ಣ. ತಣುವಿಕೆಯು ಇವಗಿಲ್ಲ, ಬಹು ಕಾರುಣಿಕ ಅನಂತಾನಂತ ಜೀವನ ಗುಣದೊಳ ಏಕಾಂಶಾಂಶ ರೂಪದಿ ನಿಂತು ನೇಮಿಸುವ. ಇನ್ನ ಮಣಿಗಣಗಳೊಳಗೆ ಸೂತ್ರದಂದಲ್ಲಿ ಪ್ರಣವ ಪಾತ್ರನು ಚೇತನ ಚೇತನ ಜಗತ್ತಿನ ಆಡುತ್ತಿವನು ಪರಿ ಸುಖಪೂರ್ಣ. ಈ ಜಗತ್ತೆಲ್ಲವನ್ನು ಕೂಡ ಹೇಗೆ ಧಾರಣ ಮಾಡಿದ್ದಾನೆ, ಒಳ್ಳೆಯ ಮಣಿಗಳು ತಗೊಂಡ್ಬಂದು ನೆಲ ಮೇಲೆ ಹಾಕಿದ್ರೆ ಅದು ಬೆಲೆ ಇಲ್ಲ, ಅದಕ್ಕೆ ಚೆನ್ನಾಗಿ ಕಾಣ, ಅದು ಒಂದು ದಾರದೊಳಗೆ ಪೋಲಿಸ್ಬಿಡ್ತು ಅಂದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇಡೀ ಜಗತ್ತಿನಲ್ಲಿ ತಾನು ಓದಪ್ಪ ಒಳಗಡೆ ಸೂತ್ರದಂತೆ ಹೊಕ್ಕಿಬಿಟ್ಟಿದ್ದಾನೆ. ಯಾರು ಮುಖ್ಯ ಪ್ರಾಣಿಯವರು ಹೊಕ್ಕಿದ್ದಾರೆ ಸೂತ್ರನಾಮಕ ಅಂದ್ರೆ ಏನು, ಜಗತ್ತೆಲ್ಲದರಲ್ಲೂ ತಾವು ಒಳಹೊಕ್ಕು ಆ ಮಣಿಗಳು ವ್ಯವಸ್ಥಿತ ಅವ್ಯವಸ್ಥಿತವಾಗದಂತೆ ವ್ಯವಸ್ಥಿತವಾಗಿ ಹಾಗೆ ಇಡೀ ಜಗತ್ತಲ್ಲಿ ಹೊಕ್ಕಿಬಿಟ್ಟಿದ್ದಾರೆ ಸೂತ್ರನಾಮಕ ವಾಣಿಜ್ಯರು. ಸೂತ್ರ ಅಂದ್ರೆ ದಾರ. ಆಗ ಅವರಿಗೂ ಸತ್ತಾತ್ಮಕನಾಗಿ ಭಗವಂತ ತಾನು ಒಳಗೆ ಎಲ್ಲ ಒಳಗೆ ಹೊಕ್ಕು ಬಿಟ್ಟಿದ್ದಾರೆ ಸುಖಪೂರ್ಣ. ತಣುವಿಕೆಯು ಇವಾಗಿಲ್ಲ. ಅಲ್ಬಿಡಿ, ನಾವು ಒಂದು ಸಂಸಾರ ನಡೆಸೋದಕ್ಕೇನೆ ಎಷ್ಟು ಕಷ್ಟಪಡ್ತಾ ಇದ್ದೀವಿ ನಾವು. ನಮಗಿನ್ನು ವಿಪರೀತ ದಣು ಅಂತಹದ್ದು ಅನಂತ ಕೋಟಿ ಬ್ರಹ್ಮಾಂಡ, ಅನೇಕ ಬ್ರಹ್ಮಾಂಡ, ಎಷ್ಟು 50 ಕೋಟಿ, ಎಷ್ಟು ಅನಂತಾನಂತ ಜೀವರಾಶಿಯು. ಜಡದಲ್ಲಿಟ್ಟು ಕಾರ್ಯ ಪ್ರಕಟ ಮಾಡಬೇಕು, ಚೇತನರಲ್ಲಿದ್ದ ಕಾರ್ಯ ಪ್ರಕಟ ಮಾಡಬೇಕು, ಇಷ್ಟೆಲ್ಲ ಕೆಲಸ ಮಾಡ್ತಕ್ಕಂಥವನಿಗೆ ಶ್ರಮ ಇಲ್ಲೇನ್ರಿ ಅಂತ ಏನ ಅನೀಹ ಅಂತ ಹೇಳ್ಬಿಟ್ಟು. ಅನೀಹ ಅವನಿಗೆ ಶ್ರಮನೇ ಇಲ್ಲ ಅಂತ ಹೇಳ್ಬಿಟ್ಟು. ಶ್ರಮ ಇಲ್ಲ ಅಂತೇಳಿ ನಾವು ಹೇಗೆ ಹೋಗ್ಬೇಕು? ನಾವು ಶ್ರಮ ಇಲ್ಲದೆ ಇದ್ದೇನೆ, ಒಂದು ಸಣ್ಣ ಕೆಲಸ ಮಾಡಿದರೆ ನಮ್ಮ ಶ್ರಮ ಆಗೋಗ್ತದೆ. ಭಗವಂತನ ಶ್ರಮ ಇಲ್ಲ ಅಂತ ಏನು, ಒಂದೋ ಎರಡೋ ಎರಪೌಡಿ ಅಖಂಡ ಬ್ರಹ್ಮಾಂಡವನ್ನ ತಾನು ಮುಕ್ತ ಜೀವರಾಶಿಗಳು, ಅಮುಕ್ತ ಜೀವರಾಶಿಗಳು, ಇನ್ನು ಅಸೃಜಾವಸ್ಥೆಯಿಂದ ಜೀವರಾಶಿಗಳು, ಎಷ್ಟು ಜೀವರಾಶಿಗಳಲ್ಲಿ ನಿಂತ್ಕೊಂಡು ಕೆಲಸ ಮಾಡಬೇಕಲ್ಲ. ಶ್ರಮ ಇಲ್ಲ, ಶ್ರಮ ಇಲ್ಲ ಯಾಕೆ ಅಂತಂದ್ರೆ, ಒಂದೇ ಉದಾಹರಣೆ ಕೊಡ್ಬೇಕು ನಾವೀಗ. ಈಗ ವಿದ್ಯುಚ್ಛಕ್ತಿ, ಅದು ವಿದ್ಯುಚ್ಛಕ್ತಿಯನ್ನು ಒಂದು ಎಲೆಕ್ಟ್ರಿಕ್ ಮೋಟಾರ್ ಬಿಟ್ಟು ನಿಂತಿಟ್ಕೊಂಡ್ಬಿಡ್ತೇವೆ. ನಾವು ಮೋಟಾರ್ಗೆ 24 ಗಂಟೆ ಮೋಟಾರ್ ರನ್ ಮಾಡಿದ್ರು ಕೂಡ ಮೋಟಾರ್ ಹೀಟ್ ಆಗ್ಬೇಕಷ್ಟೇ ಹೊತ್ತು, ಕರೆಂಟ್ ಏನಾದ್ರೂ ಸಾಕಾಯ್ತು ಅಂತೇನ್ರಿ? ಕರೆಂಟ್ ಸಾಕಾಯ್ತು ಎಂಬುದು ಇಲ್ಲೇ ಇಲ್ಲ, ಅದು ಸುಸ್ತು ಇಲ್ಲ, ಸಾಕಾಯ್ತು ಎಂಬಾಗಿಲ್ಲ. 24 ಅಲ್ಲ, ನೀವು 58 ಗಂಟೆ ಬಿಟ್ಟರೆ ಕರೆಂಟ್ ನಂಗೆ ಸುಸ್ತಾಯ್ತು ಎಂದೆಂದೆಂದನು. ಸುಸ್ತು ಯಾವುದಕ್ಕಾಗ್ತೇ? ಈ ವಸ್ತುವಿಗಾಗುತ್ತಷ್ಟೇ. ಆ ಮೋಟರ್ ಹೀಟ್ ಆಗಿ ಹೋಗುತ್ತದೆ, ಜಾಸ್ತಿ ಬಿಟ್ಟು ಸುಟ್ಟು ಹೋಗುತ್ತೆ. ಹಾಗೆ ಭಗವಂತ ಚರಾಚರಾತ್ಮಕವಾದ ಜೀವರಾಶಿಗಳಲ್ಲಿ ಅನಂತ ಕಾಲದಿಂದ ಹೊಕ್ಕು ತಾನು ಕಾರ್ಯ ಮಾಡ್ತಾ ಇದ್ರು ಪರಮಾತ್ಮನಿಗೆ ಯಾವ್ಯಾವ ಶ್ರಮವೂ ಇಲ್ಲ ಅಂತ. ಯಾವ್ಯಾವ ಶ್ರಮವೂ ಇಲ್ಲ, ಹೋಗ್ಲಪ್ಪ ಸ್ಟಾರ್ಟಿಂಗ್ ಟ್ರಬಲ್ ಆದರೂ ಉಂಟೆ ದೇವರಲ್ಲಿ, ಸ್ಟಾರ್ಟಿಂಗ್ ಟ್ರಬಲ್ ಇಲ್ಲ ಅಂತ ಹೇಳಿ. ಯಾಕೆಂದ್ರೆ ಒಳಗ ಪ್ರವೇಶ ಮಾಡ್ತಿರ್ಲಿಕ್ಕೆ ಆಟೋಮ್ಯಾಟಿಕ್ ಕಾರ್ಯ ಪ್ರಭಾವ ನಮ್ಮ ಹಾಗೆ ಓಡಾಡಬೇಕು, ಮಾಡಬೇಕು, ತಿನ್ನಬೇಕು, ಮಾತಾಡಬೇಕು ಅಂತ ಇಲ್ಲೇ ಇಲ್ಲ. ಕರೆಂಟ್ ಪ್ರವೇಶ ಮಾಡ್ತಿರ್ಲಿಕ್ಕೆ ನೋಡಿ ಕಾರ್ ಬೀಸ್ಲಿಕ್ಕೆ ಹತ್ತಿ ಬಿಡ್ತೇವೆ. ಕರೆಂಟ್ ಏನು ಖರ್ಚು ಮಾಡಬೇಕಾದಿಲ್ಲ, ಲೈಟ್ ಹತ್ತಿ ಬಿಡ್ತದೆ, ಮೋಟರ್ ರನ್ ಆಗುತ್ತೆ. ಆಗ ಭಗವಂತ ಈ ಚರಾಚರಾತ್ಮಕವಾದ ಜಗತ್ತಲ್ಲಿ ಸತ್ತಾ ಪ್ರದನಾಗಿ ಒಳಗ ಪ್ರವೇಶ ಮಾಡ್ತಿರ್ಲಿಕ್ಕೇನೆ ಎಲ್ಲ ಕಾರ್ಯ ಪ್ರವೃತ್ತವಾಗುತ್ತೆ. ಪರಮಾತ್ಮನಿಗೆ ಶ್ರಮ ಅಂತಕ್ಕಂಥದ್ದು ಇಲ್ಲೇ ಇಲ್ಲ. ಈ ಜಗತ್ತು ಶ್ರಮ ಪಡಬೇಕಷ್ಟೇ ಹೊತ್ತಿನ ಅನೀಹ, ಅದಕ್ಕೆ ತನುಕಿಯ ಇವಗಿಲ್ಲ. ಬಹುಕಾರುಣಿಕ ಅನಂತಾನಂತ ಜೀವನ ಗುಣಗಳು ಏಕಾಂಶಾಂಶ ರೂಪದಿ ನಿಂತು ನೇಮಿಸುವ ಎಲ್ಲೋ ಯಾವುದೋ ಒಂದು ಅಂಶ ರೂಪದಿಂದ ನಿಂತು ನಮ್ಮನ್ನ ನೇಮಿಸ್ತಾ ಇದ್ದಾನೆ ಅಂತ ಹೇಳ್ತು. ಇನ್ನು ನಾಳೆ ಜೀವ ಜೀವನ ಭೇದ, ಜಡ ಜಡ ಜೀವ ಜಡ ಜೀವರಿಂದಲೇ ಶ್ರೀವರನು ಅತ್ಯಂತ ಭಿನ್ನ ವಿಲಕ್ಷಣನು. ಲಕ್ಷ್ಮಿ ಮೂವರಿಂದಲೇ ಪದುಮಜಾಂಡಲಿ ತಾ ವಿಲಕ್ಷಣ ನೆನೆಸಿರುತ್ತಿರ್ಬೋದು. ಸಾವಧಿಕ ಸಮಸ್ಯೆ ಉಂಡಳೆಂದರಿತು ಈರ್ವರನ್ನು ವಧಿಸು. ಇದನ್ನು ನಾಳೆ ಹೇಳ್ತಿರ್ತೇವೆ. ಮೂಲಕವಾಗಿ ಜಗದ್ದೆಲ್ಲವನ್ನು ಧಾರಣ ಮಾಡಿದ್ದಾನೆ, ಇಷ್ಟೆಲ್ಲ ಧಾರಣ ಮಾಡಿದ್ದಾನೆ. ಏನಾದರೂ ಅದೇನಾದರೂ ಶ್ರಮ ಏನು ಅಂದ್ರೆ ಏ ದಣಿವಿಕೆ ಇವಗಿಲ್ಲ ಅಂತು, ಶ್ರಮ ಅಂತಕ್ಕಂಥದ್ದು ಪರಮಾತ್ಮನಿಗೆ ಇಲ್ಲೇ ಇಲ್ಲ ಅಂತ ತಿಳ್ಕೊಂಡು ಒಂದು ಹೇಳ್ಬಿಟ್ಟು ಬರ್ರಿ. ಇನ್ನ ಆಚಾರ್ಯ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ಜೀವ ಜೀವರ ಭೇದ, ಜಡ ಜಡ ಜೀವ ಜಡ ಜಡ ಜೀವರಿಂದಲಿ ಶ್ರೀವರನು ಅತ್ಯಂತ ಭಿನ್ನ ವಿಲಕ್ಷಣನು. ಲಕ್ಷ್ಮಿ ಮೂವರಿಂದಲಿ ಪದ್ಮಜಾಂಡಲಿ ತಾ ವಿಲಕ್ಷಣ ಎನಿಸುತ್ತಿಪ್ಪಳು ಸಾವಧಿಕ ಸಮಶೂನ್ಯಳೆಂದಳಿತು ಈರ್ವರನು ಭಜಿಸು. ಪಂಚಭೇದವನ್ನು ಹೇಳ್ತಾ ಇದ್ದಾರೆ ಮಧ್ವಾಚಾರ್ಯರು. ಮಧ್ವಾಚಾರ್ಯ ಮೊದಲಿಂದ ಇರ್ತಕ್ಕಂತಹ ತತ್ವವೇ ಅದು. ಆಚಾರ್ಯನು ಹೊಸದಾಗ ಅದನ್ನೇನು ಹೇಳಿಲ್ಲ, ಮರೆ ಮಾಚಿದಾಗ ಅದು ಮರೆಯಾದಾಗ ಸಮೀಚೀನ ತತ್ವವನ್ನು ಹೊರಗೆಡಿರ್ತಕ್ಕಂಥಷ್ಟೇ ಹೊತ್ತು ಈ ಪಂಚಭೇದ ಅಂತಕ್ಕಂಥದ್ದು ಅನಾದಿ ನಿತ್ಯವಾಗಿರ್ತಕ್ಕಂಥ ಒಂದು ಒಂದು ತತ್ವಜ್ಞಾನ. ಜೀವ ಜೀವರಲ್ಲಿ ಭೇದ, ಅವರು ಜೀವ ಎಲ್ಲ ಪರಮಾತ್ಮ ಒಬ್ಬನೇ, ಬ್ರಹ್ಮ ಒಬ್ಬನೇ, ಸತ್ಯ ಜಗತ್ತೆಲ್ಲವೂ ಮಿಥ್ಯಾ ಅಂತ ಹೇಳ್ಬಿಟ್ರು. ಅಂತ ಬ್ರಹ್ಮ ಒಬ್ಬನೇ, ನಾವೆಲ್ಲರೂ ಪರಬ್ರಹ್ಮನೇ, ನಾವೆಲ್ಲ ದೇವರಿದ್ದಾಗೆ ಲೆಕ್ಕ. ಬ್ರಹ್ಮ ಒಂದಿಸ್ ಕೂತಿದ್ದ, ಅಜ್ಞಾನ ಬಂತು, ಅಜ್ಞಾನ ಬಂತು ಜೀವರಾಗಿಬಿಟ್ಟ. ಈಗ ನಾನು ಅಹಂ ಬ್ರಹ್ಮಾಸ್ಮಿತ ಉಪಾಸನೆ ಮಾಡ್ತಾ 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 ನಾನು ಬ್ರಹ್ಮನೇ ಆಗಿಬಿಡ್ತೀನಿ ಅಂತಕ್ಕಂಥ ಒಂದು ದುಷ್ಟಪಥ. ಅಂದ ಜೀವರಲ್ಲಿ ಭೇದ ಇಲ್ಲೇ ಇಲ್ಲ ಅಂತಕ್ಕಂಥ ಹಾಗಲ್ಲ. ಜೀವ ಜೀವರಲ್ಲಿ ಭೇದ ಅಂತಕ್ಕಂಥದ್ದು ಉಂಟೇ ಉಂಟು. ಪ್ರತಿಯೊಬ್ಬ ಜೀವರು ಬೇರೆ, ಭಿನ್ನ ಜೀವ, ಭಿನ್ನ ಕರ್ಮ, ಎಲ್ಲ ಭಿನ್ನವೇ. ಆಮೇಲೆ ಜೀವ ಜೀವರ ಭೇದ, ಜಡ 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 ಜಡದಲ್ಲಿ ಭೇದ ಅಂತಕ್ಕಂಥದ್ದು ಉಂಟೇ ಉಂಟು. 24 ತತ್ವಗಳಿದ್ದಾರೆ, ಒಂದೊಂದು ತತ್ವಕ್ಕೂ ಭೇದ ಅಂತಕ್ಕಂಥದ್ದು ಉಂಟೇ ಉಂಟು. ಉಪ್ಪೇ ಬೇರೆ, ಸಿಹಿಯೇ ಬೇರೆ, ಕಹಿಯೇ ಬೇರೆ, ಹೀಗೆಲ್ಲ ಎಲ್ಲ ವಸ್ತುಗಳು ಬೇರೆ. ನೀರೇ ಬೇರೆ, ಭೂಮಿಯೇ ಬೇರೆ, ಎಲ್ಲ ಒಂದೇ ಅಂತಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಜಡ ಜಡಕ್ಕೆ ಭೇದ, ಇನ್ನು ಜೀವ ಜಡಕ್ಕೆ ಭೇದ ಅಂತ. ಜೀವ ಜಡಕ್ಕೆ ಭೇದ ಅಂತ ಆಚಾರ್ಯ ಕೇಳ್ಬೇಕು, ನಮಗೆ ಅರ್ಥವಾಗ್ತಲ್ಲ. ನಾವೆಲ್ಲ ಜೀವರು, ಇವೆಲ್ಲ ಜಡ ವಸ್ತುಗಳು. ಅದಕ್ಕೆ ಆಚಾರ್ಯ ಆಗ್ಬೇಕು ಅಂದ್ರೆ ಆ ದೃಷ್ಟಿಯಲ್ಲ, ಈ ದೇಹ ಜಡ, ಈ ದೇಹವೇ ನಾನು ಅಂತ ತಿಳ್ಕೊಂಡ್ಬಿಟ್ಟಿರ್ತೀನಿ, ದೇಹಕ್ಕಾಗೋದೇ ನನಗಾಗ್ತೇ ಅಂತ ತಿಳ್ಕೊಂಡ್ಬಿಟ್ಟಿರ್ತೀನಿ. ಅದಕ್ಕೋಸ್ಕರ ಈ ದೇಹ ಜಡ, ಆ ಜಡವಾದ ದೇಹ ಆದ್ರಿಂದ ಅದರಿಂದ ಜೀವ ಭಿನ್ನನಾಗಿದ್ದಾನೆ. ನಾವೆಲ್ಲ ದೇಹವೇ ನಾನು ಅಂತ ತಿಳ್ಕೊಂಡಿದ್ದೀವಿ, ಅಲ್ಲವೇನಾಗಾರೆ ಅಲ್ಲ ಅಂದ್ರೆ. ಯಾಕೆಂದ್ರೆ ಜೀವ ದೇಹದಿಂದ ಹೊರಟು ಹೋದ ಮೇಲೆ ಈ ದೇಹ ಜಡವಾಗುತ್ತೆ, ಆಗ ದೇಹದಿಂದ ಯಾವ ಕ್ರಿಯೆ ಕಂಡು ಬರಲ್ಲ. ಅಂದ್ಮೇಲೆ ಜಡ ಹೋದವನು ಮತ್ತೆ ಹಾಗೆ ಒಂದು ಚೇತನನ ಸಹಾಯದಿಂದ ಜಡದಲ್ಲಿ ಕ್ರಿಯೆ ಕಂಡು ಬರ್ತಾದಷ್ಟೇ ಹೊರತು ಇದೇ ಚೇತನವಲ್ಲ. ಒಬ್ಬ ಡ್ರೈವರ್ನ ಸಹಾಯದಿಂದ ಒಂದು ಬಸ್ಸೇ ಆಗಲಿ ರೈಲೇ ಆಗಲಿ ಹೇಗೆ ಬರ್ತಾರೆ ಹಾಗೆ ಒಳಗೆ ಪರಮಾತ್ಮ ಇದ್ದಾನೆ, ಜೀವನು ಒಬ್ಬ ಸಹ ಪ್ರಯಾಣಿಕ. ಆ ದೃಷ್ಟಿಯಿಂದ ಜೀವ ಜಡಕ್ಕೆ ಭೇದ ಅಂತ ಹೇಳಿದ್ದಾರಷ್ಟೇ ಹೊತ್ತು ಸಾಮಾನ್ಯವಾಗಿ ನಾವೆಲ್ಲರೂ ಜೀವರು, ಇವೆಲ್ಲ ಹಾಗಲ್ಲ. ಇನ್ನ ಜಡ ಜೀವರಿಂದಲೇ ಶ್ರೀಯರು, ಇನ್ನ ಪರಮಾತ್ಮನಿಗೂ ಜಡಕ್ಕೂ ಭೇದ ಅಂದ್ರು. ಪರಮಾತ್ಮನಿಗೂ ಜಡಕ್ಕೂ ಭೇದ, ಅದ್ಯಾಕೆ ಹೇಳಬೇಕು ಅಂದ್ರೆ ನಾವು ಪ್ರತಿಮೆಯೇ ದೇವರು ಅಂತ ತಿಳ್ಕೊಂಬಿಟ್ಟಿದ್ವಿ. ನಾವು ಪ್ರತಿಮೆಯೇ ದೇವರು ಅಂತ ತಿಳ್ಕೊಂಬಿಟ್ಟಿದ್ವಿ ಅಲ್ಲ, ಪ್ರತಿಮೆಯೇ ಬೇರೆ, ದೇವರೇ ಬೇರೆ. ಪ್ರತಿಮೆಯಲ್ಲಿ ದೇವರಿದ್ದಾನೆ ಅಷ್ಟೇ. ಈ ದೇಹದಲ್ಲಿ ಈ ಜೀವ ಹೇಗೆ ಇದರಿಂದ ಭಿನ್ನನಾಗಿದ್ದಾನೋ, ಪರಮಾತ್ಮನು ಭಿನ್ನನಾಗಿದ್ದಾನೋ, ಹಾಗೆ ಪರಮಾತ್ಮನು ಕೂಡ ಪ್ರತಿಮೆಯೇ ದೇವರಲ್ಲ. ಓಂ ನ ಪ್ರತೀಕೆ ನಹಿ ಸಹ ಓಂ ಅಂತಕ್ಕಂಥ ಬ್ರಹ್ಮಸೂತ್ರ. ಹಾಗೆ ಪ್ರತಿಮೆ ಯಾತಕ್ಕಾಗಾರೆ, ದೇವರ ಜ್ಞಾಪಕ ಬರುವುದಕ್ಕೆ ಪ್ರತಿಮೆ ಅಷ್ಟಿರುತ್ತೆ. ಹಾಗಾದ್ರೆ ದೇವರ ಜ್ಞಾಪಕ ಯಾವುದರಿಂದ ಆದರೂ ಬಂದರೆ ಪ್ರತಿಮೆ ಬೇಕಿಲ್ಲ ಅನ್ಬಿಟ್ಟು. ನಾಮ ಸ್ವಾಮಿ ತಯಾ ತಸ್ಯ ಸ್ಮರಣಂ ಜಾಯತೆ ಯಥ ಅನ್ಬಿಟ್ರೆ ಆಚಾರ ಶ್ರೇಷ್ಠ ತಾತ್ಪರ್ಯದಲ್ಲಿ ಯಾವುದರಿಂದ ದೇವರು ಜ್ಞಾಪಕ ಬಂದೆ ಅದೇ ಭಗವಂತನ ನಾಮ, ಭಗವಂತನ ಮೂರ್ತಿ. ಯಾಕೆ ಎಲ್ಲರಲ್ಲೂ ತತ್ಸೃಷ್ಟ್ವ ತದೇವ ಅನ್ನು ಪ್ರಾಪಿಸುತ್ತೆ, ಸೃಷ್ಟಿ ಮಾಡಿ ಒಳಗೆ ಪ್ರವೇಶವಾಗಿದ್ದಾನಾದ್ದರಿಂದ ಇನ್ನು ಈ ಪ್ರತಿಮಾಗಳಲ್ಲಾದರೂ ನಾವು ಆವಾಹನಾದಿಗಳು ಧಾನ್ಯಾದಿವಾಸ, ಜಲಾದಿವಾಸ, ವಸ್ತ್ರಾದಿವಾಸ ಇಷ್ಟೆಲ್ಲ ಮಾಡಬೇಕು. ಆದರೆ ಜಗತ್ತಲ್ಲಿ ಸಕಲ ವಸ್ತುಗಳಲ್ಲಿ ಭಗವಂತ ತಾನು ನಿತ್ಯ ಸನ್ನಿಹಿತನಾಗಿದ್ದಾನೆ. ಅಲ್ಲಿ ಆವಾಹನೆ ಇಲ್ಲ, ವಿಸರ್ಜನೆ ಇಲ್ಲ. ಆದ್ದರಿಂದ ಆ ರೀತಿಯದ್ದರಿಂದ ಜೀವನವು ಜೀವ ಜಡಕ್ಕೆ, ಜಡ ಪರಮಾತ್ಮನಿಗೆ ಭೇದ ಅಂತಕ್ಕಂಥ ಶ್ರೀವರನು ಅತ್ಯಂತ ಭಿನ್ನ ವಿಲಕ್ಷಣ. ಇವರೆಲ್ಲರಿಗಿಂತಲೂ ಕೂಡ ಪರಮಾತ್ಮ ತಾನು ಅತ್ಯಂತ ಭಿನ್ನನಾಗಿದ್ದಾನೆ. ಇನ್ನ ಈ ಲಕ್ಷ್ಮೀದೇವಿ ಕೂಡ ಈ ಮೂವರಿಂದಲೂ ವಿಲಕ್ಷಣ. ಅಂದ್ರೆ ಏನ್ ಹಾಗ ಲಕ್ಷ್ಮೀದೇವಿ ವಿಲಕ್ಷಣ ಹೇಗಾದ್ರು ಅಂದ್ರೆ ಕ್ಷರ ಪುರುಷರು, ಅಕ್ಷರ ಪುರುಷರು, ಕ್ಷರಾಕ್ಷರ ಪುರುಷರಿಂದ ಪೂಜಿತವಾದ ಪಾದ ಉಳ್ಳವರು. ಇನ್ನು ಕ್ಷರ ಪುರುಷರು ಅಂದ್ರೆ ದೇಹ ನಾಶವಾಗ್ತಕ್ಕಂಥ ಜೀವನು. ಈ ಬ್ರಹ್ಮದೇವರನ್ನು ಮೊದಲು ಮಾಡಿಕೊಂಡು ಎಲ್ಲರ ಈ ಸ್ಥೂಲ ದೇಹ, ಲಿಂಗ ದೇಹ ಇವೆಲ್ಲ ನಾಶವಾಗ್ತವೆ. ಆದ್ರೆ ದೇಹ ನಾಶವಿಲ್ಲದೆ ಇರ್ತಕ್ಕಂಥವರು ರಮಾನಾರಾಯಣರಿಬ್ಬರೇನೆ. ಹಾಗಾದ್ರೆ ಅಕ್ಷರ ಪುರುಷರು ಅಂತ ಹೇಳಿದ್ರು ಲಕ್ಷ್ಮೀದೇವಿ. ಪುರುಷರು ಅಂತ ಯಾಕೆ ಹೇಳುದು ಸ್ತ್ರೀ ಅಲ್ಲ ಅಂದ್ರೆ ಪುರುಷರಂತೆ ಸೃಷ್ಟ್ಯಾದಿಗಳನ್ನು ಮಾಡಲು ಸಮರ್ಥರಾಗಿದ್ದಾಳೆ. ಯಂ ಕಾಮಯೇ ತಂ ತಮ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಶಿಂ ತಂ ಸುಮೇಧಾಂ ಅಂತ ವೇದ ಹೇಳ್ತಾರೆ. ಯಾರನ್ನ ಬ್ರಹ್ಮನನ್ನಾಗಿ ಮಾಡಬೇಕು, ರುದ್ರನನ್ನಾಗಿ ಮಾಡಬೇಕು ಅಂತ ಮನಸ್ಸು, ಅವರನ್ನು ನಾನು ಮಾಡಬಲ್ಲೆ. ಜಗತ್ತನ್ನ ಪರಮಾತ್ಮನಂತೆ ಸೃಷ್ಟ್ಯಾದಿಗಳನ್ನು ಮಾಡಲು ಸಮರ್ಥಳಾಗಿದ್ದಾಳಾದ್ದರಿಂದ ಪುರುಷಾಂತ ಕರೆಬಿಟ್ರು ಲಕ್ಷ್ಮೀದೇವಿಯನ್ನ. ಇನ್ನು ಹಾಗಾದ್ರೆ ಪರಮಾತ್ಮ ಲಕ್ಷ್ಮೀದೇವಿ ಇಬ್ಬರೇ ಆದ್ರ ಒಂದೇ ಆದ್ರಲ್ಲ ಅಂತಂದ್ರೆ ಹಾಗಲ್ಲ ಅಂದ್ರು. ಪರಮಾತ್ಮ ಸ್ವತಂತ್ರ, ಲಕ್ಷ್ಮೀದೇವಿ ಅಸ್ವತಂತ್ರ. ಅಷ್ಟೇ ಲಕ್ಷ್ಮೀದೇವಿ ಸೃಷ್ಟ್ಯಾದಿಗಳನ್ನು ಮಾಡಲು ಪರಮಾತ್ಮನ ಅನುಗ್ರಹದಿಂದ ಪರಮಾತ್ಮ ಒಳ ಹೋಗ್ತಿದ್ದರಿಂದ ಮಾಡ್ತಾರೆ. ಮಮಯೋನಿ ರಪ್ಸು ಅಂತ ಸಮುದ್ರೆ ಅಂತ ಹೇಳ್ತಾ ಇದೆ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಿ ಬಂದ ಮೋಕ್ಷ ದೃಶ್ಯ ಅಪಾಂಗನವು ಮಾತ್ರ ಊರ್ಜಿತಾಸಾಹ ಶ್ರೀ ಯತ್ ಕಟಾಕ್ಷ ಬಲವತ್ತಿತಮ್ ನಮಾನು. ಲಕ್ಷ್ಮೀದೇವಿಯ ಮಂದ ಕಟಾಕ್ಷ ವೀಕ್ಷಣೆಯಿಂದ ಜಗತ್ ಸೃಷ್ಟಿಯಾದ ಮಾಡಲು ಸಮರ್ಥರಾಗಿದ್ದಾರೆ. ಆದ್ರೆ ನಮ್ಮ ಸ್ವಂತ ಅಂತ ಹೇಳಲ್ಲ, ಭಗವಂತನ ವಿಶೇಷವಾದ ಅನುಗ್ರಹದಿಂದ ನಾನು ಮಾಡಲು ಸಮರ್ಥರಾಗಿದ್ದೇನೆ. ಆದ್ದರಿಂದ ಈ ರೀತಿ ಇವರೇ ಇವರಿಬ್ಬರಿಗಿಂತಲೂ ವಿಲಕ್ಷಣರಾಗಿದ್ದಾರೆ ಲಕ್ಷ್ಮೀದೇವಿ. ಆದ್ದರಿಂದ ಸಾವಧಿಕ ಸಮಸ್ಯೆ ಉನ್ನದೆಂದರು. ಇನ್ನ ಸಮಳು ಯಾತು ಕಾಲತಃ ಸಮಳು, ದೇಶತಃ ಸಮಳು ಅಂತ ಹೇಳ್ತಾರೆ. ಆದ್ರೆ ಹೇಳಲಿಕ್ಕೆ ಸ್ವಲ್ಪ ನಾಲ್ಕು ಹಿಡಿತು. ಯಾಕೆಂದ್ರೆ ಪರಮಾತ್ಮನ ದೇಹದಲ್ಲಿ ಏಕ ದೇಶ ವ್ಯಾಪ್ತಿ ಲಕ್ಷ್ಮೀದೇವಿ, ಇಡೀ ದೇಹದಲ್ಲಿ ವ್ಯಾಪ್ತಿ ಇಲ್ಲ ಲಕ್ಷ್ಮೀದೇವಿಗೆ. ಪರಮಾತ್ಮನ ದೇಹದಲ್ಲಿ ವಕ್ಷಸ್ಥಳದಲ್ಲಿ ಮಾತ್ರ ವಾಸವಾಗಿದ್ದಾರೆ, ಇಡೀ ದೇಹದಲ್ಲಿ ವ್ಯಾಪ್ತಿ ಇಲ್ಲ. ಆದ್ದರಿಂದ ಉಳುಕಿ ಪರಮಾತ್ಮನ ಬಿಟ್ಟು ಅನ್ಯ ಎಲ್ಲಾ ಕಡೆಗೆ ದೇಶತಃ ಕಾಲತಃ ಸಮಳಾಗಿದ್ದಾಳೆ ಲಕ್ಷ್ಮೀದೇವಿ. ಆದ್ರೆ ಈ ದೃಷ್ಟಿಯಿಂದ ನೋಡಿದಾಗ ಪರಮಾತ್ಮನ ದೇಹದಲ್ಲಿ ಏಕದೇಶ ವ್ಯಾಪ್ತಿ, ಎಲ್ಲಾ ದೇಹದಲ್ಲಿ ನಾನು ಇದ್ದೀನಿ ಅಂತ ಹೇಳ ಹಾಗಿಲ್ಲ ಲಕ್ಷ್ಮೀದೇವಿ, ವಕ್ಷಸ್ಥಳದಲ್ಲಿ ಮಾತ್ರ ಇದ್ದಾಳೆ. ಈ ರೀತಿಯಿಂದ ನಾವು ತಿಳ್ಕೋಬೇಕು ಲಕ್ಷ್ಮೀದೇವಿಯನ್ನು. ಆದಿತೇಯರು ತಿಳಿಯ ದೇಹ ಗುಣ ವೇದ ಮಾನಿಗಳೆಂದಿನಿಪ ವಾಣ್ಯಾದಿಗಳ ಬಲ್ಲರವರರಿಯದ ಗುಣಗಣಗಳನು. ವೇದ ಬಲ್ಲನು ಬೊಮ್ಮ ನರಿಯದ ಅಗಾಧ ಗುಣಗಳ ಲಕುಮಿ ಬಲ್ಲಳು. ಶ್ರೀಧರನೊಬ್ಬನು ಉಪಾಸ್ಯ ಸದ್ಗುಣ ಪೂರ್ಣ ಹರಿಯಂದು. ಇನ್ನ ಎಲ್ಲಾ ದೇವತೆಗಳು ತಿಳಿದಿರುವುದಕ್ಕಿಂತಲೂ ಹೆಚ್ಚು ಭಗವಂತನ ಗುಣಗಳನ್ನ ಯಾರು ಈ ಬ್ರಹ್ಮದೇವರು ತಿಳಿದಿದ್ದಾರೆ, ಯಾರು ವಾಣ್ಯಾದರು ಸರಸ್ವತಿಯ ಭಾರತೀ ದೇವರು ತಿಳಿದಿದ್ದಾರೆ. ಇನ್ನ ಅವರು ತಿಳಿದಿರೋದಕ್ಕಿಂತ ಹೆಚ್ಚಿಗೆ ಬ್ರಹ್ಮದೇವರು ತಿಳಿದಿದ್ದಾರೆ. ಬ್ರಹ್ಮದೇವರಿಗಿಂತಲೂ ಕೂಡ ಹೆಚ್ಚಿಗೆ ಲಕ್ಷ್ಮೀದೇವಿ ತಿಳಿದಿದ್ದಾರೆ. ಶ್ರೀಧರನೊಬ್ಬನು ಉಪಾಸ್ಯ ಸದ್ಗುಣ ಪೂರ್ಣ ಹರಿಯಂದು. ನಮ್ಮ ಉಪಾಸನೆ ಯೋಗ್ಯನಾದವನಾರು ಶ್ರೀಹರಿ ಒಬ್ಬನೇನೆ. ಅಷ್ಟೇ ಹೊತ್ತು ಇನ್ಯಾರು ನಮ್ಮ ಉಪಾಸ್ಯಕ್ಕೆ ಯೋಗ್ಯರಲ್ಲ. ಹಾಗೆ ನಾವೆಲ್ಲ ಅನೇಕ ದೇವತೆಗಳನ್ನು ಮಾಡ್ತಾ ಇದ್ದೀವಲ್ಲ ನಾವು ಅಂದ್ರೆ ಆ ಪರಿವಾರತೆಯ ಗ್ರಾಹ್ಯ ಪರಮಾತ್ಮನ ದೇಹದಲ್ಲಿ, ಪರಮಾತ್ಮನ ವಿರಾಟ್ ರೂಪಿಯಾದ ಪರಮಾತ್ಮನ ದೇಹದಲ್ಲಿ ಅವಯವಗಳಲ್ಲಿ ವಾಸವಾಗಿದ್ದಾರೆ. ಅದೇ ರೀತಿ ಅಲ್ಲಿ ಆಶ್ರಯ ಹೊಂದಿದ್ದಾರೆ, ನಮ್ಮಲ್ಲಿ ನಿಯಾಮಕರಾಗಿದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಕರೆಂಟ್ ದುಡ್ಡು ಕಟ್ಟಿದ್ರು ಕೂಡ ನಾವು ಬಲ್ಬು ಫ್ಯಾನ್ಗಳನ್ನು ಹೇಗೆ ಆಶ್ರಯ ಮಾಡಬೇಕು ಹಾಗೆ ದೇವತೆಗಳ ಆಶ್ರಯ ನಮಗೆ ಬೇಕೇ ಬೇಕು. ಅದಕ್ಕೂ ಆ ದೃಷ್ಟಿಯಿಂದ ಅವರನ್ನು ಅಷ್ಟೇ ಹೊತ್ತನು ಸ್ವಾತಂತ್ರ್ಯನ ನಾವು ಉಪಾಸನೆ ಇಲ್ಲ. ಅದಕ್ಕೆ ಗರುಡ ಪುರಾಣದಲ್ಲಿ ಹೇಳಿದ್ದಾನೆ, ಪರಮಾತ್ಮ ಲಕ್ಷ್ಮೀದೇವಿಯರ ವಿಗ್ರಹ ಬಿಟ್ಟು ಬೇರೆ ಯಾವುದು ಇಟ್ಕೋಬಾರ ಅಂತ ಹೇಳ್ಬಿಟ್ಟ ಕೃಷ್ಣ. ಆದ್ರೆ ಅತ್ರ ರಹಸ್ಯ ಅಂತ ಹೇಳಿ ವಾಯೋರಣ್ಯತ್ರ ವಾಯು ಪ್ರತಿಮೆಯನ್ನ ಯೋಗ್ಯ ಭಾಗ ಅಂತ ಹೇಳಿದ್ದಾನೆ ಕೃಷ್ಣ. ಯೋಗ್ಯ ಭಾಗದಲ್ಲಿ ವಾಯುದೇವರ ಪ್ರತಿಮೆಯನ್ನು ಇಟ್ಕೊಂಡು ಈ ಮೂರು ಮಾತ್ರ ಪ್ರತಿಮೆಗಳ ಉಪಾಸನೆಗೆ ಪೂಜೆಗೆ ಯೋಗ್ಯ. ಉಳಿಕೆಯು ಮತ್ತೆ ಅವನು ಏನು ಮಾಡಬೇಕು, ಪರಮಾತ್ಮನ ಪುರುಷ ಸೂಕ್ತ ಹೇಳ್ತೀವಲ್ಲ, ಚಂದ್ರಮ ಮನಸೋ ಜಾತ ಚಕ್ಷೋ ಸೂರ್ಯೋ ಅಜಾಯತ ತತ್ವನ್ಯಾಸ ಮಾತೃಕಾನ್ಯಾಸ ಮಾಡ್ಕೋಬೇಕು, ಮಾಡ್ಕೊಳ್ಳಿ ಬರಲಿಲ್ಲ, ಬೇಡ ಪುರುಸೂಕ್ತ ಹೇಳ್ಕೊಂಡ್ಬಿಟ್ಟು ಸಾಕು, ಇವರೆಲ್ಲರೂ ನಿನ್ನ ದೇಹದಲ್ಲಿದ್ದಾರೆ ಸ್ವಾಮಿ ಅಂತ ತಿಳ್ಕೊಂಡು ಆ ರೀತಿಯಾಗಿ ಪರಿವಾರತೆಯ ಗ್ರಾಹ್ಯ. ಅದಕ್ಕೆ ಇಲ್ಲಿ ಶ್ರೀಧರನೊಬ್ಬ ಉಪಾಸ್ಯ ಸದ್ಗುಣ ಪೂರ್ಣ ಹರಿಯಂದು, ಇನ್ನೆಲ್ಲರೂ ಸಂಪೂರ್ಣ ಅನಂತ ಗುಣ ಪರಿಪೂರ್ಣ ಶ್ರೀಹರಿ ಒಬ್ಬರೇ, ಇನ್ನೆಲ್ಲರೂ ದೋಷಗಳು ಅಂತಕ್ಕಂಥದ್ದು ಕೋಟಿ ಗುಣ ಅನಂತ ಗುಣದಿಂದ ಕಡಿಮೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿ ಕೋಟಿ ಗುಣದಿಂದ ಕಡಿಮೆ ಬ್ರಹ್ಮದೇವರು ವಾಯುದೇವರು, ಹೀಗೆ ತಾರತಮ್ಯ ಹೇಳ್ತಾ ಇದ್ದಾರೆ. ಇಂತನಂತಾನಂತ ಗುಣಗಳ ಪ್ರಾಂತ್ಯಗಾನದ ಮಹಾಲಕ್ಷ್ಮಿ ಭಗವಂತ ಆಭರಣ ಆಯುಧಾಂಬರ ಆಲಯಗಳಾಗಿ ಸ್ವಾಂತದಲ್ಲಿ ನೆಲೆಗೊಳಿಸಿ ಪರಮ ದುರಂತ ಮಹಿಮನ ದೌತ್ಯ ಕರ್ಮ ನಿರಂತರದೆ ಮಾಡುತ್ತಲೇ ತದಧೀನತ್ವ ವೈದಿಗಳು. ಇನ್ನ ಈ ರೀತಿಯಾದ ಅನಂತಾನಂತ ಗುಣಗಳನ್ನ ಪ್ರಾಂತಗಾಣದೆ ಈ ಕ್ಷಣ ನೋಡಿದ ಗುಣವನ್ನ ಮುಂದಿನ ಕ್ಷಣ ನೋಡ್ತಾ ಇಲ್ಲ, ಹೊಸ ಗುಣವನ್ನು ನೋಡ್ತಾ ಇದ್ದಾರೆ. ಬಗೆ ಬಗೆಯ ನೂತನವ ಕಾಣುತ್ತ ಅಂತ ಮೊದಲೇ ಹೇಳಿದ್ದಾರೆ. ಈ ರೀತಿಯಾಗಿ ಬಿಟ್ಟು ಭಗವಂತನಿಗೆ ಆಭರಣ ಆಯುಧಾಂಬರ ವಾಲಯಗಳಾಗಿ ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿರುವುದು. ಕೋಟಿ ಕೋಟಿ ಭೃತ್ಯರಿಹರು, ಏನು ಒಬ್ಬರಲ್ಲ ಕೋಟ್ಯಾವಧಿ ಮುಕ್ತ ಬ್ರಹ್ಮಾದಿಗಳೇ ಬೇಕಾದಷ್ಟನೇ ಇದ್ದಾರೆ ಪರಮಾತ್ಮನ ಸೇವೆಗೆ. ಇನ್ನು ಅಮುಕ್ತರಾಗಿರ್ತಕ್ಕಂಥವರು ಸೇವೆ ಸಿದ್ಧರಾಗಿದ್ದಾರೆ. ಇಷ್ಟು ಜನ ಇದ್ದು ಒಬ್ಬರಿಗೂ ಪರಮಾತ್ಮನ ಸೇವೆಯನ್ನು ಬಿಟ್ಕೊಡ್ತಾ ಇಲ್ಲ ಲಕ್ಷ್ಮೀದೇವಿ. ಯಾತಕ್ಕೆ ಅಂದ್ರೆ ಪರಮಾತ್ಮನ ಸೇವೆಯನ್ನು ಮಾಡುವುದರಲ್ಲೇ ಆನಂದ ಲಕ್ಷ್ಮೀದೇವಿ. ಅದಕ್ಕೋಸ್ಕರವಾಗಿ ಪರಮಾತ್ಮನು ಇನ್ನೊಬ್ಬರ ಸೇವೆಯನ್ನು ಸ್ವೀಕಾರ ಮಾಡಲ್ಲ. ಬರೀ ವೃತ್ತರಂತೆಲ್ಲ ಛತ್ರ ಚಾಮರ ವ್ಯಜನ ಪರ್ಯಂಕ ಶ್ರೀಭಾಗದಲ್ಲಿ ಇರ್ತಕ್ಕಂಥದ್ದು ಎಲ್ಲೂ ಲಕ್ಷ್ಮೀದೇವಿ ಆ ರೂಪದಿದ್ದಾರೆ. ಪರಮಾತ್ಮನು ಎಲ್ಲೂ ಮೂರು ತನ್ನ ಸ್ವರೂಪಭೂತವಾದ ಆಯುಧಗಳು, ಆಮೇಲೆ ಆ ಅಂಬರ ಇವೆಲ್ಲ ಆದರು ಸ್ವಾಖ್ಯ ಸ್ವರೂಪಭೂತವಾದರು. ಅದರ ಮೇಲೆ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದ ಆಯುಧಗಳು ಅಂಬರುಗಳು ಎಲ್ಲ, ಅದರ ಮೇಲೆ ಅವತಾರ ಕಾಲದಲ್ಲಿ ಪರಮಾತ್ಮ ಧಾರಣ ಮಾಡ್ತಲ್ಲ ಅದಕ್ಕೆ ದೇವತೆಗಳು ಅಭಿಮಾನಿಗಳಾಗಿದ್ದಾರೆ. ಇವೆರಡೂ ಮನುಷ್ಯ ಕಾಣಲ್ಲ, ದೇವತೆಗಳಿಂದ ಅಭಿಮಾನ. ಈಗ ಅವತಾರ ಕಾಲದಲ್ಲಿ ಚಕ್ರ ಹಿಡಿದಿರ್ತಾನೆ, ಅದಕ್ಕೆ ಮನ್ಮಥ ಅಭಿಮಾನಿಯಾಗಿದ್ದಾನೆ. ಶಂಖಕ್ಕೆ ಮನ್ಮಥನ ಮಗ ಅನಿರುದ್ಧ ಅಭಿಮಾನ.